हरि ओम श्री गुरुभ्यो नमः। ब्रह्मं बंगरहितं अजडं इवनं सदा आनंद तीर्थमतलं वदेतापर्यापहं नित्या सिद्धांत दुद्धांत विध्वंस शक्षणः वेदीताकित निर्भासतां नो हृदंबरे अत्यकल्पित कल्पोयं सत्यत्यकृत केसरे व्यासतीर्थ गुरुभूयात् अस्मदिष्टात सिद्धये तपोविद्या विरक्त्यादि सद्भावकारानां वादिराज गुरुमुन्दे हैग्रीवराश्रया पूज्य राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तिरुवादिध्वान्त्रवये वैष्णवेन्द्रीवरेन्द्रवे श्रीराघवेन्दुगुरवे नमोत्तिन्द्रियाळवे आपादमौलिपर्यन्तं गुरूणामाप्यं स्मरेत् तेन विघ्नाः प्रणश्यन्ति सिद्धिं च मनोरथाः। हरिः ओं श्रीगुरुभ्यो नमः। नावु कक्षतारतं सन्धि इदु हरितांशदल्लि माता इद्दीवि। ಹರಿಕಥಾಮೃತ ಸಾರ ಗುರುಗಳ ಕರುಣರಿಂದ ಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಲಾಸ್ಟ್ ಕ್ಲಾಸ್ನಲ್ಲಿ ಅದು 12ನೇ ಪದ್ಯ ಅದು ನೋಡಿ ಆಯಿತು. ದಕ್ಷ ಯಜ್ಞ ವಿಭಂಜನೆ ವಿರೂಪಾಕ್ಷ ವೈರಾಗ್ಯ ಆಗಿದ್ದು ಸಂ ರಕ್ಷ ಸಂಮನ ಸರ್ವಕಾರ್ಯ ಸತ್ಮುದವನಿತ್ತು ಯಕ್ಷ ಪದಿಸಖ ಯದ ಪರಿಗೆಸುರ ವೃಕ್ಷ ವೃಕದನು ಜಾರಿ ಲೋಕಾಧ್ಯಕ್ಷ ಶುಕದೂರ್ವಾಸ ಸೈಗಿ ಶವ್ಯ ಸಂತೈಸು ಅಂತ ಹೇಳಿ ಜಸ್ಟ್ ಈ ಅದಕ್ಕೆ ಮುಂಚೆ 10ನೇ ಪದ್ಯದಲ್ಲಿ ಬರುವುದರಲ್ಲಿ ಒಂದು ಪ್ರಶ್ನೆ ಬಂತು. ಅಂಧಕಾಸುರ ಮಥನ ಗಜ ಶಾರ್ದೂಲ ಧರ್ಮಧರ ಅಂತೇಳಿ ಅಂಧಕಾಸುರ ಏನು ವೃತ್ತಾಂತ ಎಲ್ಲಿ ಬರುತ್ತೆ ಅಂತೇಳಿ. ಇದು ಕೆಲವು ಪುರಾಣಗಳಲ್ಲಿ ಬರುತ್ತೆ. ಆ ಕೆಲವು ಪುರಾಣಗಳಲ್ಲಿ ಬರುವಂತಹ ಈ ಅಂಧಕಾಸುರನ ವೃತ್ತಾಂತ ಯಾವುದನ್ನು ನಾವು ತಗೋಬೇಕು? ಒಂದೊಂದು ಪುರಾಣದಲ್ಲಿ ಒಂದೊಂದು ವಿಧವಾಗಿರುತ್ತೆ. ಎರಡು ಪ್ರಶ್ನೆಗಳು ಬರುತ್ತೆ. ಯಾವ ಪುರಾಣಗಳಲ್ಲಿ ಬೇರೆ ಬೇರೆ ವಿಧವಾಗಿ ಬರುತ್ತೆ ಅಂತ ಒಂದು ಪ್ರಶ್ನೆ, ಯಾವುದನ್ನು ನಾವು ತಗೋಬೇಕನ್ನೋದು ಒಂದು ಪ್ರಶ್ನೆ. ಇದು ಈ ಅಂಧಕಾಸುರನ ವೃತ್ತಾಂತ ಮತ್ಸ್ಯ ಪುರಾಣದಲ್ಲಿ ಬರುತ್ತೆ, ಕುರ್ಮ ಪುರಾಣದಲ್ಲಿ ಬರುತ್ತೆ, ವಾಮನ ಪುರಾಣದಲ್ಲಿ ಬರುತ್ತೆ, ಲಿಂಗ ಪುರಾಣದಲ್ಲಿ ಬರುತ್ತೆ, ಶಿವಪುರಾಣದಲ್ಲಿ ಬರುತ್ತೆ, ಹರಿವಂಶದಲ್ಲಿ ಬರುತ್ತೆ. ಹರಿವಂಶದಲ್ಲಿ ಬಂದದ್ದು ಇದೇನೆಂದ್ರೆ ಆಚಾರ್ಯ ಐ ಮೀನ್ ವೇದವ್ಯಾಸರೇ ಪದ್ಮಪುರಾಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಹೇಳುವಾಗ ಈ ಶಿವಪುರಾಣ ಲಿಂಗ ಪುರಾಣ ಇವೆಲ್ಲವೂ ಕೂಡ ತಾಮಸಿಕ ಪುರಾಣಗಳು ಅಂತ ಕರೀತಾರೆ. ಅದನ್ನ ಆ ಕ್ಯಾಟಗರಿಯಲ್ಲಿ ಕೆಲವು ರಾಜಸಿಕ ಪುರಾಣಗಳು, ಕೆಲವು ಸಾತ್ವಿಕ ಪುರಾಣಗಳು ಅಂತ ಹೇಳಿ ವಿಭಾಜನೆ ಮಾಡ್ತಾರೆ. ಅದರಲ್ಲಿ ಕೂಡ ಪುರಾಣಗಳಲ್ಲಿ ಇನ್ನೊಂದು ವಿಶೇಷ ಕೂಡ ಇದೆ. ಅಂದ್ರೆ ಎಲ್ಲ ಪುರಾಣಗಳಲ್ಲೂ ಕೂಡ ಮೂರು ವಿಧವಾದ ಭಾಷೆ, ಅಂದ್ರೆ ಸಮಾಧಿ, ದರ್ಶನ, ಆಮೇಲೆ ಗೂಢ ಉಷ್ಯ ಭಾಷೆ ಅಂತ ಕರೀತಾರೆ. ಹೀಗೆ ಸಮಾಧಿ, ದರ್ಶನ, ಉಷ್ಯ ಭಾಷೆಗಳಲ್ಲಿ ಪುರಾಣಗಳಿರುತ್ತೆ. ತಾಮಸಿಕ ಪುರಾಣಗಳಲ್ಲಂತ ಹೇಳಿದರೆ ಅದರಲ್ಲಿ ತಾಮಸಿಕ ಪುರಾಣಗಳಲ್ಲಿ ಗುಹ್ಯ ಭಾಷೆಯಲ್ಲಿ ದಕ್ಷಿಣ ಭಾಷೆಯನ್ನೇ ಜಾಸ್ತಿಯಾಗಿ ತಗೋಬೇಕು. ಆ ತಾಮಸಿಕ ಅಂದ್ರೆ ಪುರಾಣಗಳು, ತಾಮಸಿಕ ಪುರಾಣಗಳು ಯಾಕೆ ಮಾಡಿದ್ದಾರೆ ವೇದವ್ಯಾಸರು ಅಂತ ಪ್ರಶ್ನೆ ಬರುತ್ತೆ. ಸಾತ್ವಿಕ ಪುರಾಣಗಳೆಲ್ಲ ಮಾಡಿರಬಹುದಲ್ಲವ, ತಾಮಸಿಕ ರಾಜಸಿಕ ಪುರಾಣಗಳು ಯಾಕೆ ಮಾಡಿದ್ದಾರೆ? ಎಲ್ಲವೂ ಸಾತ್ವಿಕ ಪುರಾಣಗಳನ್ನೇ ಮಾಡಬಹುದಾಗಿತ್ತಲ್ಲವ ಅಂತ. ಯಾಕಂದ್ರೆ ಭಗವಂತ ಎಲ್ಲ ವಿಧದ ಜೀವರಾಶಿಗಳನ್ನು ಸಪೋರ್ಟ್ ಮಾಡಬೇಕು. ಭಗವಂತ ಆಯಾ ಜೀವರಾಶಿಗಳು ಅವರವರ ಸ್ವಭಾವಾನುಸಾರವಾಗಿ ಅವರವರು ಹೋಗುವಂತೆ ಅವರವರ ಸಾಧನೆ ನಡೆಸಬೇಕು. ಎಲ್ಲಾ ಸಾತ್ವಿಕ ಪುರಾಣಗಳನ್ನು ಮಾಡಿದ ತಾಮಸಿಕರ ಸಾಧನೆ ನಡೆಯುವುದಿಲ್ಲ. ಆದ್ದರಿಂದ ಮೇಲ್ನೋಟಕ್ಕೆ ಅರ್ಥದ ತಾಮಸಿಕವಾಗಿ ಇದ್ದರೂ ಅದರಲ್ಲಿ ಗುಹ್ಯ ದರ್ಶನ ಭಾಷೆಗಳನ್ನು ಉಪಯೋಗಿಸಿಕೊಂಡು ಅದರಲ್ಲಿ ಗುಹ್ಯ ದರ್ಶನ ಭಾಷೆಗಳಂದ್ರೇನು? ಗುಹ್ಯ ಅಂತ ಹೇಳಿದ್ರೆ ಹಿಡನ್ ಮೀನಿಂಗ್ ಇರುತ್ತೆ. ದರ್ಶನ ಭಾಷೆ ಅಂತ ಹೇಳಿದ್ರೆ ಕಾಣಿಸು ದರ್ಶನ ಅಂದ್ರೆ ಯಾರೋ ಒಬ್ರು ನೋಡ್ತಾರೆ ತಪ್ಪಾಗಿ ತಿಳ್ಕೊಂಡು ಅವ್ರು ತಮ್ಮ ಕಣ್ಣಿಗೆ ಕಾಣಿಸದಂತ ಅವ್ರು ಹೇಳಿದ್ದಾರೆ ಅಂತ ಆ ಗ್ರಂಥಕರ್ತ ಅವರ ದೃಷ್ಟಿಯಿಂದ ನೋಡಿ ಹೇಳ್ತಾರೆ. ಅಂದ್ರೆ ಇನ್ನೊಬ್ಬರ ದರ್ಶನಕ್ಕೆ ಕಾಣಿಸಿದ ಅವ್ರು ಹೀಗೆ ಹೇಳ್ತಾರೆ ಅಂತೇಳಿ. ಆದ್ರೆ ಅದನ್ನು ಸ್ಪಷ್ಟವಾಗಲ್ಲಿ ಪುರಾಣಗಳಲ್ಲಿ ಹೇಳೋದಿಲ್ಲ, ಇದು ಇನ್ನೊಬ್ಬರ ದರ್ಶನಕ್ಕೆ ಕಾಣಿಸಿದ್ದು ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತ ಹಾಗೆ ಹೇಳೋದು. ಯಾಕಂದ್ರೆ ಇದು ತಾಮಸಿಕರ ಸಾಧನಕ್ಕೆ ಆಗಬೇಕು. ಆದ್ದರಿಂದ ಹೀಗೆ ಸಾತ್ವಿಕ ರಾಜಕ ತಾಮಸಿಕ ಪುರಾಣಗಳು ಮಾಡಿದ್ದಾರೆ. ತಾಮಸಿಕ ಪುರಾಣಗಳಲ್ಲಿ ಬರುವ ಕಥೆಗಳು ಎಷ್ಟೊಂದು ಗೊಂದಲ ಉಂಟು ಮಾಡುತ್ತೆ ಅನ್ನೋದು ನಾವು ನೋಡಬಹುದು. ಉದಾಹರಣೆಗೆ ಈ ಶಿವಪುರಾಣದಲ್ಲಿಯೂ ಆಮೇಲೆ ಲಿಂಗಪುರಾಣ ಇಲ್ಲಿ ಬರುವಾಗ ಈ ಅಂಧಕಾಸುರ ಅನ್ನುವನು ರುದ್ರದೇವರಿಗೆ ಪಾರ್ವತಿ ಬಂದು ಕಣ್ಣು ಮುಚ್ಚಾಳೆ, ರುದ್ರದೇವರಿಗೆ ವೀರ್ಯಸ್ಕಲನಾಗಿ ಅದರಿಂದ ಅಂಧಕಾಸುರ ಬಂದು ಆಮೇಲೆ ರುದ್ರದೇವರು ಅವನ ಹಿರಣ್ಯಾಕ್ಷ ಕೊಡ್ತಾರೆ, ಹಿರಣ್ಯಾಕ್ಷ ಬೆಳೆಸ್ತಾನೆ ಅಂತ ಒಂದು ಕಡೆ, ಇನ್ನೊಂದು ಪುರಾಣದಲ್ಲಿ ಹಿರಣ್ಯಾಕ್ಷಗೆ ಮಗನಾಗಿ ಹುಡ್ತಾನೆ ಅಂತೇಳಿ ಹೀಗೆಲ್ಲ ಕಥೆಗಳು ಬರುತ್ತೆ. ಆದರೆ ಅದೆಲ್ಲ ದಕ್ಷಿಣ ಭಾಷೆ, ಅಂದ್ರೆ ಇನ್ನೊಬ್ಬರ ಹಾಗೆ ಯಾರೋ ರಾಕ್ಷ ನೋಡಿ ಹಾಗೆ ಅನ್ಕೊಂಡಿದ್ದಾರಷ್ಟೇ. ನಿಜವಾಗಿ ಏನು ನಡೀತು ಅನ್ನೋದು ಹರಿವಂಶದಲ್ಲಿ ನಮಗೆ ಬರುತ್ತೆ. ಹರಿವಂಶದಲ್ಲಿ ಬರುವಾಗ ಅಲ್ಲಿ ವಿಸ್ತಾರವಾಗಿ ಹೇಳ್ತಾರೆ ಆ ಕತೆ, ಎಷ್ಟುವರೆಗೂ ವರ್ಣನೆ ಮಾಡ್ತಾರೆ ಅಂತ ಹೇಳಿದ್ರೆ ಆ ಕಥೆಯಲ್ಲಿ ಆ ಹಿಮ ಪರ್ವತದ ವರ್ಣನೆ, ಆ ವನಗಳು ಸುಂದರವಾದ ವನಗಳು, ಆ ರುದ್ರದೇವರಿರುವ ಅಲ್ಲಿ ನಂದನವನದಂತೆ ದೇವಲೋಕವನ್ನು ಮೀರಿದಂತಹ ವನ ಇರುತ್ತೆ, ಅದರ ವರ್ಣನೆ ಎಲ್ಲ ಮಾಡ್ತಾರೆ. ಅಲ್ಲಿ ವೃತ್ತಾಂತ ಬರುತ್ತೆ. ಒಂದು ಸಾರಿ ದಿತಿ ಕಶ್ಯಪನ ಪತ್ನಿಯಾದಂತಹ ಅದಿತಿ ದೇವಿ ಕಶ್ಯಪರನ್ನು ಬೇಡಿಕೊಳ್ತಾರೆ. ಯಾವಾಗಲೂ ದೇವತೆಗಳು ಬಂದು ನನ್ನ ಮಕ್ಕಳನ್ನೆಲ್ಲ ಸಂಹಾರ ಮಾಡಿಬಿಡ್ತಾರೆ, ನನ್ನ ಮಕ್ಕಳೆಲ್ಲ ಸಾಯ್ತಾ ಇರ್ತಾರೆ, ಆ ದೇವತೆಗಳು ಬಂದು ಎಲ್ಲರೂ ಕರೆಸಿದ್ದಂಗೆ. ಸೊ ಅದಿತಿಯ ಮಕ್ಕಳು ಬಂದು ದ್ವಿತೀಯ ಮಕ್ಕಳನ್ನು ಸಂಹಾರ ಮಾಡ್ತಾ ಇದ್ರೆ ಹೇಗಾಗುತ್ತೆ? ದೇವತೆಗಳೆಲ್ಲ ಯಾವಾಗ ನನ್ನ ಮಕ್ಕಳು ಗೊತ್ತಿಲ್ಲ, ನನಗೆ ಒಂದು ಬಹಳ ಶಕ್ತಿವಂತನಾದ ಮಗ ಹುಟ್ಟಬೇಕು, ನನಗೆ ವರ ಕೊಡ್ರಿ ಅಂದ್ರೆ ಅದಕ್ಕೆ ಕಶ್ಯಪರು ಆಯ್ತು ಹಾಗೆ ಕೊಡ್ತೀನಿ, ಯಾವ ದೇವತೆಗಳಿಂದಲೂ ಇಂದ್ರಾದಿ ದೇವತೆಗಳಿಂದ ಸಂಹಾರ ಮಾಡಲಿಕ್ಕೆ ಆಗದೇ ಇರುವಂತಹ ಒಂದು ಶಕ್ತಿವಂತನಾದ ಮಗ ಕೊಡ್ತೀನಿ. ಆದ್ರೆ ಅವನು ಶಿವನ ಜೊತೆ ವೈರ ಮಾಡ್ಕೋಬಾರ್ದು ಯುದ್ಧ ಮಾಡಲಿಕ್ಕೆ, ಅವನ ಜೊತೆ ಶಿವನ ಮೇಲೆ ಶತ್ರುತ್ವವನ್ನು ಬೆಳೆಸ್ಕೊಂಡು ಹೋದ್ರೆ ಅವನು ಶಿವನ ಮಾತ್ರ ಅವನು ಗೆಲ್ಲ. ಯಾಕಂದ್ರೆ ನಾನು ಇಚ್ಛೆ ಪಡ್ತಾ ಇಲ್ಲ, ಶಿವದೇವರು ರುದ್ರದೇವರು ಅವನನ್ನು ಸಂಹಾರ ಮಾಡಲಿಕ್ಕೆ ಆ ಸಾಮರ್ಥ್ಯ ರುದ್ರದೇವರಿಗಿದೆ. ಆ ಸಾಮರ್ಥ್ಯ ಬ್ರಹ್ಮದೇವರು ರುದ್ರದೇವರಿಗಿಂತ ಮೇಲಿದ್ರು ಕೂಡ ಅವರನ್ನ ಕೊಡೋದಿಲ್ಲ. ನಾನು ನಿನಗೆ ಯೋಗ್ಯತೆ ಇರೋದಷ್ಟು ನಿನ್ನ ಮಗನಿಗೆ ಇಂದ್ರಾಯ ದೇವತೆಗಳಿಂದ ಸಾವಿಲ್ಲ ಅಷ್ಟು ಮಾತ್ರ. ಸೊ ರುದ್ರ ಅವನು ನಿಜವಾಗಿ ನಿನ್ನ ಮಗ ಚೆನ್ನಾಗಿ ಬಾಳಬೇಕು, ಈ ಶುಡ್ ಬಿ ಔಟ್ ಆಫ್ ಟ್ರಬಲ್ ಅಂತ ಹೇಳಿದ್ರೆ, ರುದ್ರದೇವರ ಮೇಲೆ ಯುದ್ಧ ಮಾಡದೆ ವೈರ ಬೆಳೆಸ್ಕೊಳ್ಳದೆ ಇದ್ರೆ ನಿನ್ನ ಮಗ ಹೀ ಕ್ಯಾನ್ ಸರ್ವೈವ್, ಎಷ್ಟು ದಿನ ಸರ್ವೈವ್ ಆಗ್ತಾನೆ ಅಂತ ಹೇಳಿ. ಆಯ್ತು ದ್ವಿತೀಯ ಸರಿ ಅಂತ ಹೇಳಿ ದ್ವಿತೀಯ ಗರ್ಭವನ್ನು ತನ್ನ ಬೆರಳಿನಿಂದ ಮುಟ್ಟುತ್ತಾರೆ. ಮುಟ್ಟಿದಾಗ ದ್ವಿತೀಯ ಗರ್ಭದಲ್ಲಿ ಈ ಅಂಧಕಾಸುರ ಹುಟ್ಟುತ್ತಾನೆ. ಅವನಿಗೆ ಅಂಧಕ ಅಂದ್ರೆ ಕುರುಡ ಅಂತ ಹೇಳಿ. ಯಾಕೆ ಅಂಧಕಾಸುರ? ಈ ಬೇರೆ ಬೇರೆ ಪುರಾಣಗಳಲ್ಲಿ ಬಂದಾಗ ಅಲ್ಲಿ ಒಂದು ಅಂಧಕಾಸುರ ಕುರುಡನಾಗಿದ್ದ, ಬ್ರಹ್ಮದೇವರಿಗಾಗಿ ತಪಸ್ಸು ಮಾಡಿದ, ಕುರುಡತನ ಹೋಯ್ತು ಹೀಗೆಲ್ಲ ಅಂದ್ರೆ ಕೆಲವರು ಹಾಗೆ ಊಹಿಸಿಕೊಂಡ್ರಷ್ಟೇ. ನಿಜವಾಗಿ ಏನ್ ನಡೀತು ಅಂತ ಹೇಳಿದ್ರೆ, ಅಂಧಕಾಸುರ ಕುರುಡನಂತೆ ಪ್ರವರ್ತನೆ ಮಾಡ್ತಾ ಇದ್ರು ಚಿಕ್ಕವನಿರುವಾಗ. ಈ ವಾಸ್ ಪ್ರಿಟೆಂಡಿಂಗ್ ದಟ್ ಈಸ್ ಬ್ಲೈಂಡ್. ಅದಕ್ಕೆ ಅವರು ಅಂಧಕ ಅಂಧಕ ಅಂತ ಹೇಳಿ ಕುರುಡನಂತೆ ಮಾತ್ರ ಮಾಡ್ತಾ ಇದ್ದ, ಅದಕ್ಕೆ ಕುರುಡ ಅಂತ ಕರೀತಾರೆ, ಅದಕ್ಕೆ ಅಂಧಕಾಸುರ ಅಂತ ಪ್ರಸಿದ್ಧ ಆಗಿಬಿಟ್ಟ. ಬಟ್ ನಿಜವಾಗಿ ಅವನು ಕುರುಡನಲ್ಲ, ಚಿಕ್ಕ ಹುಡುಗ ಇರುವಾಗ ಪ್ಲೇಫುಲ್ ಮಿಸ್ಚೀಫ್ ಕುರುಡನಂತೆ ಬಿಹೇವ್ ಮಾಡ್ತಾ ಇದ್ದ, ಅದಕ್ಕೆ ಅಂಧಕಾಸುರ ಅಂತ ಹೇಳೋದು ಪ್ರಸಿದ್ಧಿ ಆಗಿಬಿಡ್ತು. ಆ ಅಂಧಕಾಸುರ ಅವನು ದೊಡ್ಡವನಾಗಿ ಬೆಳೆದು ಬಂದಾಗ ಅವನಿಗೆ ವರದ ಗರ್ವ, ತಂದೆ ಕಶ್ಯಪ ಕೊಟ್ಟಿದ್ದಾನೆ ವರ, ಯಾವ ದೇವತೆಗಳೇನು ಮಾಡಲಾರ ಅಂತ ಹೇಳಿ ಎಲ್ಲ ದೇವತೆಗಳನ್ನಾದ್ರೂ ಇದು ಮಾಡಿಬಿಟ್ಟು ಈ ಲೋಕಕಂಟಕನಾಗಿರ್ತಾನೆ. ಒಂದು ಸಾರಿ ಅವನು ಎಲ್ಲ ದೇವತೆಗಳ ಮೇಲೆ ಯುದ್ಧ ಮಾಡಿ ಎಲ್ಲ ಲೋಕಗಳನ್ನು ಗೆಲ್ಲಬೇಕು ಅಂತ ಹೊರಡ್ತಾನೆ. ಹೊರಟಾಗ ಇಂದ್ರಾದಿ ದೇವತೆಗಳಿಗೆ ಅದು ಸಮಾಚಾರ ಗೊತ್ತಾಗಿಬಿಡುತ್ತೆ. ಅವ್ರಿಗೆ ಗೊತ್ತು ಈ ವರ ಕೊಟ್ಟಿದ್ದಾರೆ ಅಂತ ಹೇಳಿ. ಅಯ್ಯೋ ಇದೇನು ದೊಡ್ಡ ತೊಂದರೆ ಆಯ್ತಲ್ವಾ ಅಂತ ಹೇಳಿ ಕಶ್ಯಪರ ಹತ್ರ ಬಂದ, ಅಯ್ಯೋ ಋಷಿಗಳೇ ನೀವೇ ನಮ್ಮನ್ನು ಕಾಪಾಡಬೇಕು, ಈ ತರಹ ನೀವು ವರ ಕೊಟ್ಟು ಬಿಟ್ಟಿದ್ದೀರಾ, ಸೊ ಅವನು ಬಂದು ನಮ್ಮ ಸ್ವರ್ಗ ಎಲ್ಲ ಕಿತ್ಕೊಂಡ್ಬಿಟ್ಟು ನಾವೇನ್ ಮಾಡ್ಬೇಕು ಅಂತ ಹೇಳಿ. ಆವಾಗ ಸರಿ ನಾನು ಮಾತಾಡ್ತೀನಿ ಅಂತ ಹೇಳಿ ಆ ಕಶ್ಯಪ ಋಷಿಗಳು ಅಂಧಕಾಸುರನನ್ನು ಕನ್ವಿನ್ಸ್ ಮಾಡಿ, ನೀನು ಹೀಗೆಲ್ಲ ಮಾಡಬಾರ್ದಪ್ಪ ಅದು ಅಂತ ಹೇಳಿ ಅವ್ರು ಬುದ್ಧಿ ಹೇಳಿ ಅವನು ಟೆಂಪರರಿಯಾಗಿ ತಡೀತಾರೆ. ಸೊ ಅವನು ಸರಿ ಅಂತ ಹೇಳಿ ಸುಮ್ಮನಾಗ್ತಾನೆ, ಇಂದ್ರಾದಿ ದೇವತೆ ಯುದ್ಧಕ್ಕೆ ಹೋಗೋದ್ರೆ ನಿಂತು ಬಿಡ್ತಾನೆ. ಸೊ ಅವ್ರು ಉಳ್ಕೊಳ್ತಾರೆ ಇಂದ್ರಾದಿ ದೇವತೆಗಳು. ಆದರೂ ಅವನು ಮತ್ತು ಬಂದು ಪೀಡೆ ಕೊಡ್ತಾರೆ ಮಧ್ಯೆ ಮಧ್ಯೆ, ಟ್ರಬಲ್ ಮೇಕಿಂಗ್ ಮಾತ್ರ ಅವರನ್ನು ಕಂಪ್ಲೀಟ್ ಆಗಿ ಓಡಿಸ್ಬಿಟ್ಟು ಮಾಡೋ ಕೆಲಸ ಮಾಡೋದಿಲ್ಲ. ಕಷ್ಟಪಡ ಹೇಳಿದ್ದ ಅಂತಂದು ಹೇಳಿದ ಅಂತೇಳಿ, ಆದ್ರೆ ತೊಂದರೆ ಮಾತ್ರ ಅವರನ್ನು ಪೀಡಿಸುವುದು, ಅಪ್ಸರಸ ಸ್ತ್ರೀಗಳನ್ನು ಹೇಳ್ಕೊಂಡು ಬರುವುದು, ಹೀಗೆ ತುಂಬಾ ಪೀಡೆಯನ್ನು ಮಾತ್ರ ಕೊಡ್ತಾನೆ ಇದ್ದ. ಅವರಿಗೆ ತಡ್ಕೊಳ್ಳಕ್ಕಾಗೋದಿಲ್ಲ, ಏನಪ್ಪಾ ಇಷ್ಟು ಕಷ್ಟ ಕೊಡ್ತಾ ಇದ್ದಾನೆ ಅಂತ ಹೇಳಿ ಅವರೆಲ್ಲರೂ ಸೇರಿ ದೇವತೆಗಳೆಲ್ಲ ಸೇರಿ ನಾರದಮುನಿಗಳ ಹತ್ರ ಹೋಗಿ ಬೇಡ್ಕೊಳ್ತಾರೆ. ನಾರದಮುನಿಗಳೇ, ರುದ್ರದೇವರು ನಿಮ್ಮ ಮಿತ್ರರು, ಸೊ ನೀವು ರುದ್ರದೇವರಿಗೆ ಹೇಳಿ, ಅವರು ರುದ್ರದೇವರಿಂದನೇ ಅವನಿಗೆ ಸಾವಿದೆ, ರುದ್ರದೇವರನ್ನು ಹೇಳಿ ನೀವು ಹೇಗಾದ್ರೂ ಮಾಡಬೇಕು, ಕೆಲಸ ಮಾಡಬೇಕು, ರುದ್ರದೇವರನ್ನ ಅವ್ನು ಸಾಯೋ ಹಂಗ ಮಾಡ್ಬೇಕು, ನಿಮ್ಮಿಂದಲೇ ಆಗತ್ತೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡ್ರೆ ನಾರದ ಮಹರ್ಷಿಗಳು ಆಯ್ತು ನಾನು ಮಾಡ್ತೀನಿ ಅಂತ ಹೇಳಿ ಒಂದು ರುದ್ರದೇವನವರು ಪ್ರಾರ್ಥನೆ ಮಾಡ್ತಾರೆ. ರುದ್ರದೇವರ ಆಜ್ಞೆಯಂತೆ ನಾರದ ಮಹರ್ಷಿಗಳೇನು ಮಾಡ್ತಾರಂತ ಹೇಳಿದರೆ, ಇಂದ್ರನಿಗೆ ವನ ಸುಂದರವಾದ ವನ ಇದೆ, ಕಲ್ಪವೃಕ್ಷಾದಿಗಳಿರುವಂತಹ ವನಗಳಿದೆ, ಅದಕ್ಕಿಂತಲೂ ಸುಂದರವಾದ ವನ ರುದ್ರದೇವರು ಅವರ ಹತೋಟಿಯಲ್ಲಿರುತ್ತೆ. ಆ ಅಲ್ಲಿರುವ ಆ ವನದಲ್ಲಿರುವ ಪುಷ್ಪಗಳ ವಾಸನೆ ಅತ್ಯಂತ ಸುಂದರವಾಗಿರುತ್ತೆ. ಮಂದಾರ ಪುಷ್ಪಗಳು ಇವೆಲ್ಲ ಪುಷ್ಪಗಳು ತುಂಬಾ ಒಳ್ಳೆ ಸೌಗಂಧ್ಯವನ್ನು ಕೊಡ್ತಾ, ನೋಡಲಕ್ಕೂ ಸೌಗಂಧ್ಯ, ಒಳ್ಳೆ ಸ್ಮೆಲ್ಲು ಲುಕ್ಸ್ ಎರಡು ಕೂಡ ಬಹಳ ಸುಂದರವಾಗಿರುವಂತಹ ಒಳ್ಳೆ ಸೌರಭ್ಯ. ಅದರ ನೀವು ಕಥೆಯಲ್ಲಿ ಕೇಳ್ತೀರ, ಭೀಮಸೇನ ದೇವರು ಗಂಧಮಾದನ ಪುಷ್ಪವನ್ನು ಅಥವಾ ಸೌಂದರ್ಯವನ್ನು ನೋಡಿ ಹೇಗೆ ಅವರಿದಾದ್ರು ಅಂತೇಳಿ, ಎಷ್ಟು ಆಮೇಲೆ ದ್ರೌಪದಿ ದೇವಿಯ ಇಚ್ಛೆಯಂತೆ ಹೋಗಿ ಆ ಸೌಗಂಧ ಪುಷ್ಪಗಳನ್ನು ತಗೊಂಡು ಬರಲಕ್ಕೆ ಹೋಗೋ ಸಮಾಚಾರ ಕೇಳ್ತೀರ. ಹಾಗೆ ಅದಕ್ಕಿಂತಲೂ ಒಂದು ಸೌಗಂಧ್ಯವನ್ನು ಬೀರುವಂತಹ ಈ ಹೂವನ್ನು, ಆ ಹೂಗಳು ಆ ರುದ್ರದೇವರ ವನದಲ್ಲಿತ್ತು. ಈ ನಾರದಮುನಿಗಳು ಏನು ಮಾಡ್ತಾರೆ, ಬೇಕಂತ ಆ ಹೂಗಳ ಮಾಲವನ್ನು ಧಾರಣೆ ಮಾಡಿಕೊಂಡು ಇಲ್ಲಿ ಅಂಧಕಾಸುರನ ಹತ್ರ ಬರ್ತಾರೆ. ಬಂದಾಗ ಅಂಧಕಾಸುರ ಆ ಹೂಗಳ ವಾಸನೆ ನೋಡಿ, ಈ ಇಂತಹ ಹೂಗಳು ನಾನು ಸ್ವರ್ಗಲೋಕಕ್ಕೆ ಬೇಕಾದಷ್ಟು ಇಂದ್ರನ ವನಕ್ಕೆ ಹೋದೆ, ಇಂದ್ರನ ವನದಲ್ಲಿ ಕೂಡ ಇಂತಹ ಹೂಗಳಿಲ್ಲ, ಇಂತಹ ಒಂದು ಸೌಗಂಧ ಇರೋ ಪುಷ್ಪ ಇಲ್ಲ, ಇದು ಎಲ್ಲಿದೆ, ಇಂತಹ ಪುಷ್ಪ ಪ್ರಪಂಚದಲ್ಲಿ ಎಲ್ಲಿದೆ ಅನ್ನೋದು ಬೇಕು. ಆ ಹೂಗಳು ತಿಳಿದು ವೇದ ಯಾರ ಕೇಳಿದಾಗ ನಾರದ ಮಹೇಶ್ವರಪ್ಪ ಇದೇನು ಈ ಹೂಗಳು ರುದ್ರದೇವರ ಹತ್ರ ಇದೆ, ಆ ರುದ್ರದೇವರ ಹತ್ರ ಒಂದು ಅವರ ವಶದಲ್ಲಿ ಒಂದು ದೊಡ್ಡ ತೋಟ ಇದೆ, ಆ ಪರ್ವತ ಮಂದರ ಪರ್ವತ, ಆ ನೀವು ಕೇಳಿದ್ರ ಮಂದರ ಪರ್ವತ ಮಥನ ಮಾಡಕ್ಕೆ ಉಪಯೋಗಿಸುವಂತಹ ಪರ್ವತ ಮಂದರ ಪರ್ವತ, ಆ ಮಂದರ ಪರ್ವತ ರುದ್ರದೇವರ ವಶದಲ್ಲಿದೆ. ಆ ಮಂದರ ಪರ್ವತದ ಮೇಲೆ ಈ ಮಂದ ಅದಕ್ಕೆ ಮಂದಾರ ಪುಷ್ಪಗಳು ಮಂದರ ಪರ್ವತದಲ್ಲಿ ಬಂತು, ಒರಿಜಿನಲ್ ಆಗಿ ಅಂತೇಳಿ ಮಂದಾರ ಪುಷ್ಪ ಅಂತೇಳಿ. ಆ ಮಂದರ ಪರ್ವತದಲ್ಲಿ ಮಂದಾರ ಪುಷ್ಪಗಳಿವೆ, ಅದು ಬಹಳ ಒಳ್ಳೆ ಪುಷ್ಪಗಳು. ಆ ಮಂದರ ಪರ್ವತಕ್ಕೆ ಹೋಗಿದ್ರೆ ನಿಮ್ಗೆ ದಿವ್ಯವಾದ ಈ ಪುಷ್ಪಗಳು ನಿಮಗೆ ಕಾಣಿಸ್ಕೊಡತ್ತೆ ಈ ಹೂಗಳಲ್ಲಿದೆ ಅಂತ ಹೇಳಿ ಹೇಳಿದಾಗ ಅವನು ಸರಿ ನಾನು ಅಲ್ಲಿ ಹೋಗ್ತೀನಿ ಅಂತೇಳಿ ತನ್ನ ದೊಡ್ಡ ಸೈನ್ಯವನ್ನು ತಗೊಂಡು ಆ ಅಂಧಕಾಸುರ ಅಲ್ಲಿ ಹೋಗ್ತಾನೆ, ಅವನಕ್ಕೆ ಹೋಗ್ತಾನೆ. ಹೋದಾಗ ಅಲ್ಲಿ ಆ ಪರ್ವತವನ್ನು ಕರಿತಾನೆ, ಕರೆದು ನನಗೆ ಆ ಹೂಗಳೆಲ್ಲ ಬೇಕು ಎಲ್ಲಿ ತೋರಿಸ್ಕೊಡ ಅಂತೇಳಿ. ಆ ಪರ್ವತ ದೇವತೆ ಅಭಿಮಾನಿ ದೇವತೆ ಪ್ರತ್ಯಕ್ಷವಾಗಿ ಸಿಟ್ಟಿನಿಂದ ನೋಡ್ಬಿಟ್ಟು ನಿನಗೆ ಅದು ಯೋಗ್ಯತೆ ಇಲ್ಲ ಅಂತೇಳಿ ಅದೃಶ್ಯವಾಗಿಬಿಡ್ತಾನೆ. ಆವಾಗ ಅವನಿಗೆ ಅವನ ಬಹಳ ಸಿಟ್ಟು ಬಂದ್ಬಿಡುತ್ತೆ, ನನ್ನನ್ನೇ ತಿರಸ್ಕಾರ ಮಾಡ್ತೀಯಾ ಅಂತೇಳಿ. ಆ ಅಲ್ಲಿ ಅನೇಕ ಶಿಖರಗಳಿರುತ್ತೆ, ಒಂದು ಶಿಖರಕ್ಕೆ ಇನ್ನೊಂದು ಶಿಖರವನ್ನು ಕಿತ್ತುಬಿಟ್ಟು ಆ ವನವೆಲ್ಲ ಧ್ವಂಸ ಮಾಡ್ತೀನಿ ಅಂತೇಳಿ, ಆ ಪರ್ವತಗಳ ಶಿಖರಗಳನ್ನ ಪುಡಿ ಪುಡಿ ಮಾಡ್ತೀನಿ ಅಂತೇಳಿ ಹೊರಟು ಧ್ವಂಸ ಮಾಡ್ತಾನೆ. ಮಾಡ್ಲಕ್ಕೆ ಶುರು ಮಾಡಿದಾಗ ಆ ಮಂದರ ಪರ್ವತ ಅಭಿಮಾನಿ ದೇವತೆ ರುದ್ರದೇವರನ್ನು ಪ್ರಾರ್ಥನೆ ಮಾಡ್ತಾರೆ, ಅಪ್ಪ ಹೀಗೆ ಮಾಡ್ತಾ ಇದ್ದಾನೆ ನೀವು ನನ್ನ ಶಿಖರಗಳೆಲ್ಲ ತುಂಡು ತುಂಡು ಮಾಡಿಬಿಟ್ಟನಲ್ವಾ ಅಂತ ಹೇಳಿದ್ರೆ ರುದ್ರದೇವರು ಆಶೀರ್ವಾದ ಮಾಡಿ ಅನುಗ್ರಹ ಮಾಡ್ತಾರೆ. ಮಾಡಿದಾಗ ಮತ್ತು ಯಥಾಸ್ಥಿತಿಯಾಗಿ ಅವೆಲ್ಲವೂ ಹೇಗೆ ಮೊದಲಿತ್ತು ಹಾಗೆ ಸುಂದರವಾಗಿ ಮತ್ತೆ ಆಗಿಬಿಡುತ್ತೆ. ಆವಾಗ ಇವನಿಗೆ ಬಿಕಮ್ಸ್ ಹೆಲ್ಪ್ಲೆಸ್, ನಾನು ಇಷ್ಟು ಕಷ್ಟಪಟ್ಟು ಎಲ್ಲ ಧ್ವಂಸ ಮಾಡಿದೆ ಮತ್ತೆಲ್ಲ ಸುಂದರವಾಗಿ ಯಥಾಸ್ಥಿತಿಗೆ ಬಂದ್ಬಿಡ್ತಲ್ವಾ ಅಂತ ಹೇಳಿ, ಇದು ಯಾರು ಇದನ್ನು ಕಾಪಾಡ್ತಾ ಇದ್ದಾರೆ ಅಂತೇಳಿ ಕರಿತಾನೆ. ಯಾರು ಇದನ್ನು ರಕ್ಷಣೆ ಮಾಡೋನು, ಯಾರು ನನ್ನ ಕಣ್ಣು ಮುಂದೆ ಬಂದು ನನ್ನ ಯುದ್ಧ ಮಾಡಲಿ ಹಾಗೆ ಅಂತ ಹೇಳಿ ಯುದ್ಧಕ್ಕೆ ಕರಿತಾನೆ. ಕರೆದಾಗ ಆವಾಗ ರುದ್ರದೇವರು ಬಂದು ತ್ರಿಶೂಲವನ್ನು ಹಿಡ್ಕೊಂಡು ಬಂದು ಎದುರುಗಾ ನಿಂತಾರೆ. ನಿಂತಾಗ ಇವನು ರುದ್ರದೇವರ ಜೊತೆಲಿ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಒಂದೇ ದೇಹ ಪೆಟ್ಟಿನಲ್ಲಿ ರುದ್ರದೇವರು ತ್ರಿಶೂಲವನ್ನು ಹಾಕಿಬಿಟ್ಟು ಅವನ ಸಂಹಾರ ಮಾಡಿಬಿಡ್ತಾರೆ. ಮಾಡಿಬಿಟ್ಟು ಲೋಕಕಂಟಕನಾದ ಅವನ ಬಾಧೆಯಿಂದ ಲೋಕಗಳನ್ನೆಲ್ಲ ರಕ್ಷಣೆ ಮಾಡ್ತಾರೆ ರುದ್ರದೇವರು. ಹೀಗೆ ಅಂಧಕಾಸನ ಸಂಹಾರ ಆಗಿಬಿಡುತ್ತೆ. ಸೊ ಈ ಕಥೆ ಹರಿವಂಶದಲ್ಲಿ ಬರುವಂತಹದ್ದು, ಇದು ಸಾತ್ವಿಕವಾದ ಕಥೆ. ಅದರಲ್ಲಿ ವೇರಿಯೇಷನ್ಸ್ ಬರುವುದಕ್ಕೆ ಕಾರಣ ಬೇರೆ ಅವರು ತಪ್ಪಾಗಿ ಇಟ್ಕೊಂಡ ರೀತಿಗಳನ್ನು ಬೇರೆ ಪುರಾಣಗಳಲ್ಲಿ ಹೇಳಿದ್ದಾರೆ. ಇದು ಅಂಧಕಾಸುರನ ಕಥೆ. ಅದಾದ ಮೇಲೆ ನಾವು 11ನೇ ಪದ್ಯದಲ್ಲಿ ಅದನ್ನು ನೋಡಿದಲ್ಲಿ ಮಾತು ಬರುತ್ತೆ ಏನಂತ ಹೇಳಿದ್ರೆ, ಸೊ ಅದು ಅದಾದ್ಮೇಲೆ 11ನೇ ಪದ್ಯ, ಅದಾದ್ಮೇಲೆ 12ನೇ ಪದ್ಯ 12th ವರ್ಸ್ ಲಾಸ್ಟ್ದಲ್ಲಿ ಮಾಡಿದ್ರಲ್ಲಿ ದಕ್ಷ ಯಜ್ಞ ವಿಭಜನೆ ಅಂತ ಹೇಳುವಾಗ ಯಕ್ಷಪತಿ ಸಖ ಅಂದ್ರೆ ಕುಬೇರನ ಸಖನಾದವನು ಯಜಪರಿಗೆ ಅಂತೇಳಿ ಅದೆಲ್ಲ ಬಂತು. ಅಲ್ಲಿ ವೃಕದನುಜಾರಿ ಅಂತ ಹೇಳಿ ಸುರವೃಕ್ಷ, ಯಜಪರಿಗೆ ಯಜ್ಞ ಮಾಡುವವರಿಗೆ ಸುರವೃಕ್ಷ ಅಂದ್ರೆ ದೇವತೆಗಳ ವೃಕ್ಷ ಅಂದ್ರೆ ಕಲ್ಪವೃಕ್ಷ ಅಂತೇಳಿ. ಸೊ ಯಜ್ಞ ಮಾಡುವವರಿಗೆ ಕಲ್ಪವೃಕ್ಷದಂತೆ ಇರುವವನೇ ವೃಕದನುಜಾರಿ. ವೃಕದನುಜ ವೃಕಾಸುರ, ಆ ವೃಕ ಧನುಜ ಅಂದ್ರೆ ಅಸುರ, ವೃಕ ಧನುಜ ಅಂದ್ರೆ ವೃಕಾಸುರನ ಅರಿ ಅಂದ್ರೆ ಶತ್ರು. ಯಾರು ರೀ ವೃಕಾಸುರ ಅಂದ್ರೆ ಭಸ್ಮಾಸುರ ಅಂತ ನೀವು ಕೇಳಿದ್ದೀರಾ ಕಥೆ, ಭಸ್ಮಾಸುರನ ಕಥೆ. ರುದ್ರದೇವರನ್ನು ತಪಸ್ಸು ಮಾಡಿ ರುದ್ರದೇವರ ತಲೆ ಮೇಲೆ ಇಟ್ಟು ಸುಟ್ಟು ಬಿಡ್ತೀನಿ ಅಂತ ಪ್ರಯತ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆವಾಗ ರುದ್ರದೇವರು ಓಡಿ ಹೊರಟೋಗ್ತಾರೆ ಅಂತೇಳಿ. ಆಗ ವಟು ರೂಪದಲ್ಲಿ ಬಂದು ನಾರಾಯಣ ಅವನನ್ನು ತಡೆದು ನೋಡುವುದು, ಹೀಗೆ ರುದ್ರದೇವರನ್ನು ಮೋಸ ಮಾಡ್ತಾ ಇದ್ದಾರೆ, ನಿಜವಾಗ ಏನಾಗೋದಿಲ್ಲ ಅಂತೇಳಿ ನಾಟ್ಯ ಮಾಡೋದು. ಎರಡು ವಿಧವಾದಲ್ಲಿ ಮತ್ತು ಎರಡು ವೇರಿಯೇಷನ್ಸ್ ಇದೆ. ಒಂದು ವಟರೂಪದಲ್ಲಿ ಬಂದು ತಾನು ನಾಟ್ಯ ಮಾಡ್ತಾನೆ ಅಂತೇಳಿ, ಇನ್ನೊಂದು ವಟರೂಪದಲ್ಲಿ ಬಂದು ನೀನ್ ನೋಡು ನಿನ್ನ ತಲೆ ಮೇಲೆ ನೀನ್ ಇಟ್ಕೊಂಡು ನೋಡು ಏನಾಗೋದಿಲ್ಲ ನೋಡು ಅಂತೇಳಿ ರುದ್ರದೇವರು ತಪ್ಪು ವರ ಕೊಟ್ಟಿದ್ದಾರೆ ಅಂತೇಳಿ. ಸೊ ಅವ್ನ ತಲೆ ಮೇಲೆ ಇಟ್ಕೊಂಡ್ರೆ ಅವ್ನು ಸುಟ್ಟು ಹೋಗ್ತಾನೆ ಅಂತೇಳಿ, ಇನ್ನೊಂದು ನಾಟ್ಯ ಮಾಡು ಅಂತೇಳಿ ನಾಟ್ಯ ಮಾಡಿಸ್ತಾನೆ. ಮೋಹಿನಿ ರೂಪದಲ್ಲಿ ಬಂದು ನಾಟ್ಯ ಮಾಡಿಸ್ತಾನೆ, ಮೋಹಿನಿ ಭಸ್ಮಾಸ್ತ್ರ ಅಂತೇಳಿ ಮೋಹಿನಿ ರೂಪದಲ್ಲಿ ನಾಟ್ಯ ಮಾಡ್ತಾನೆ ಅಂತೇಳಿ ಎರಡು ವೇರಿಯೇಷನ್ಸ್ ಇದೆ. ಎರಡು ಕಲ್ಪದಲ್ಲಿ ಎರಡು ಆದ ವಿಧವಾಗಿದೆ ಅಂತಲೂ ನಾವು ತಗೋಬಹುದು. ಸೊ ಈ ವಿಧವಾಗಿ ಆ ಭಸ್ಮಾಸುರನನ್ನು ನಾರಾಯಣ ಸುಟ್ಟು ಹಾಕ್ತಾನೆ. ಸೊ ಆ ಭಸ್ಮಾಸುರನ ಅಂದ್ರೆ ಯಾವ ಭಸ್ಮಾಸುರನಾದ್ರೆ ರುದ್ರದೇವರಿಗೆ ಶತ್ರುವಂತೆ ಪ್ರವರ್ತನೆ ಮಾಡಿದ, ಅದಕ್ಕೆ ವೃಕದನುಜಾರಿ ಅಂದ್ರೆ ವೃಕಾಸುರನಿಗೆ ಶತ್ರುವಾದವನೇ, ವೃಕಾಸುರನ ಶತ್ರುವಾದ ರುದ್ರದೇವರೇ ಅಂತೇಳಿ ಲೋಕಾಧ್ಯಕ್ಷ ಶುಕ ದುರ್ವಾಸ ಜೈಗೀಶ ಈ ಎಲ್ಲ ಅವತಾರಗಳನ್ನು ಮಾಡಿದ್ದಾರೆ ರುದ್ರದೇವರು ಅಂತೇಳಿ ಅಲ್ಲಿ ಸಂತೈಸು ನಮ್ಮನ್ನು ಅನುಗ್ರಹ ಮಾಡು ಅಂತೇಳಿ ಆ 12ನೇ ಪದ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಅದಾದ ಮೇಲೆ 13ನೇ ಪದ್ಯದಲ್ಲಿ 10 ಕಲ್ಪದಿ ಲವಣ ಜಲಜೆಯೋಳು ಉತ್ತಮ ಶ್ಲೋಕನ ಒಲಿಸಿ ಕೃತಕೃತ್ಯನಾಗಿ ಜಗತ್ಪತಿಯ ನೇಮದಿ ಕುಶಾಸ್ತ್ರಗಳ ಬಿತ್ತರಿಸಿ ಮೋಹಿಸಿ ದುರಾತ್ಮರ ನಿತ್ಯ ನಿರಯ ನಿವಾಸರೆನಿಸಿದ ಕೃತಿವಾಸನಿಗೆ ನಮಿಪೆ ಶೇಷ ಪದಾರ್ಥ ನಹುದೆಂದು ಅಂತ ಹೇಳಿ. ಅಂದರೆ ಇಲ್ಲಿ ನೋಡ್ರಿ, ಕೃತಿವಾಸ ಕರ್ಮಧಾರಿಯಾದಂತಹ ರುದ್ರದೇವರಿಗೆ ನಮಿಪೆ ನಮಸ್ಕಾರ ಮಾಡ್ತೀನಿ, ಶೇಷಪದ ಅರ್ಹನು ಅಹುದು ಎಂದು, ಶೇಷ ಪದವಿಗೆ ಅರ್ಹರಾಗಿದ್ದೀರಿ ರುದ್ರದೇವರೇ ನೀವು ಅಂತ ಹೇಳಿ ನಿಮ್ಮನ್ನು ಪ್ರಾರ್ಥನೆ ಮಾಡ್ದ, ನಾನು ನಿಮಗೆ ಶರಣಾಗಿದ್ದೀನಿ ಅಂತ ಹೇಳಿ ರುದ್ರದೇವರಿಗೆ ವರ್ಣನೆ ಮಾಡ್ತಾ ಅವರು ಎಂಥವರು ಅಂತ ಹೇಳ್ತಾ ಇದ್ದಾರೆ. ಹತ್ತು ಕಲ್ಪದಿ ಲವಣ ಜಲಧಿಯೊಳು ಉತ್ತಮ ಶ್ಲೋಕನ ಉಳಿಸಿ. ಹತ್ತು ಕಲ್ಪಗಳು ಅಂತ ಹೇಳಿದ್ರೆ ಹತ್ತು ಬ್ರಹ್ಮಕಲ್ಪಗಳು ಅಂತ ಅರ್ಥ ಮಾಡದೆ ಹತ್ತು ಬ್ರಹ್ಮ ದಿನ ಕಲ್ಪಗಳು, ಅಂದ್ರೆ ಹತ್ತು ಬ್ರಹ್ಮಕಲ್ಪಗಳು ಅಂದ್ರೆ ರುದ್ರದೇವರು ಅವರು ಆ ಪದವಿಯಲ್ಲಿ ಅಂದ್ರೆ ರುದ್ರದೇವರ ಪದವಿಗೆ ಬರಲಕ್ಕೆ, ರುದ್ರದೇವ ಪದವಿಯಿಂದ ಶೇಷ ಪದವಿಗೆ ಬರಲಕ್ಕೆ ಅದು ಒಂದೊಂದು ಕಲ್ಪವೇ ಆಗುತ್ತೆ. ಸೊ ಹತ್ತು ಕಲ್ಪ ಬ್ರಹ್ಮಗಳ ಕಲ್ಪ ಅಂತ ಹೇಳಿದ್ರೆ ಇಟ್ ಬಿಕಮ್ಸ್ ಟೂ ಲಾಂಗ್ ಎ ಟೈಮ್, ಅದರಿಂದ ಹತ್ತು ದಿನ ಕಲ್ಪ ಅಂತಲೇ ನಾವು ತಗೊಳ್ಬೇಕು. ಸೊ ಹತ್ತು ದಿನ ಕಲ್ಪ ಅಂತೂ ಕೂಡ ಒಂದು ದಿನ ಅಂತ ಹೇಳಿದರೆ ನಮ್ಮ ದೇವರ ಒಂದು ದಿನ ಇದು 12 ಅವರ್ಸ್, ಆ ಒಂದು ದಿನ ಕೂಡ ಅರ್ಧ ದಿನ ತಗೊಂಡರೆ ಅರ್ಧ ದಿನ 1000 ಮಹಾಯುಗಗಳು. ಒಂದು ಮಹಾಯುಗ ಅಂತ ಹೇಳಿದ್ರೆ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗಗಳು ಸೇರಿಸಿದ್ರೆ ಎಷ್ಟಾಗುತ್ತೋ ಅಷ್ಟು. ಅಂದ್ರೆ ಒಂದು ಕಲಿಯುಗ 432,000 ವರ್ಷಗಳಾದರೆ ಒಂದು ಮಹಾಯುಗ 43,200,000 ವರ್ಷಗಳು ಒಂದು ಮಹಾಯುಗಕ್ಕೆ. ಸೊ ಅದು 1000 ಪಟ್ಟು ಅಂದ್ರೆ 432 ಕೋಟಿ ವರ್ಷಗಳು, ಅದು ಒಂದು 12 ಗಂಟೆ. ಅದೇ ವಿಧವಾಗಿ 12 ಗಂಟೆಗೆ ರಾತ್ರಿ ತಗೊಂಡರೆ 24 ಗಂಟೆ ಒಂದು ಫುಲ್ ಡೇ ಇಸ್ 864 ಕೋಟಿ ವರ್ಷಗಳು, ಅದು ಒಂದು ದಿನ. ಸೊ ಹೀಗೆ ಹತ್ತು ದಿನಕಲ್ಪಗಳಂದ್ರೆ ಅದಕ್ಕೆ 10 ಟೈಮ್ಸ್ ಅಷ್ಟು ಕಾಲ ರುದ್ರದೇವರು ಲವಣ ಜಲಧಿ ಒಳಗೆ ನಿಂತು ಉತ್ತಮ ಶ್ಲೋಕ ಅಂತ ಹೇಳಿದರೆ ನಾರಾಯಣ. ನಾವೊಂದು ಪದ್ಯ ಒಂದು ಶ್ಲೋಕ ಬರುತ್ತೆ, ಪುಣ್ಯಶ್ಲೋಕೋ ನಳೋ ರಾಜ, ಪುಣ್ಯಶ್ಲೋಕೋ ಯುಧಿಷ್ಠಿರ, ಪುಣ್ಯಶ್ಲೋಕೋ ಚ ವೈದೇಹಿ, ಪುಣ್ಯಶ್ಲೋಕೋ ಜನಾರ್ದನ ಅಂತ ಹೇಳಿ. ಅಂದ್ರೆ ಇವರೆಲ್ಲರೂ ಪುಣ್ಯ, ಅಂದ್ರೆ ಇವರೆಲ್ಲರೂ ಸಮಾನ ಅಂತ ಅರ್ಥ ಅಲ್ಲ, ನಮಗೆ ಲೋಕದಲ್ಲಿ ಪ್ರಸಿದ್ಧರಾಗಿರುವಂತಹ ಪುಣ್ಯಶ್ಲೋಕ ಹೆಸರಿಂದ ಪ್ರಸಿದ್ಧರಾದವರು ಅಂತ ಹೇಳಿ ಇವರ ಹೆಸರು ಹೇಳ್ತಾರೆ. ಅದೇ ಪರಮಾತ್ಮ ಉತ್ತಮ ಶ್ಲೋಕ, ಈ ಪುಣ್ಯಶ್ಲೋಕಗಳೆಲ್ಲರೊಳಗೂ ಕೂಡ ಉತ್ತಮ ಸರ್ವೋತ್ತಮನಾದವನು, ಸರ್ವಶ್ರೇಷ್ಠನಾದವನು, ಅಂತಹ ಉತ್ತಮ ಶ್ಲೋಕನಾದ ಆ ಪರಮಾತ್ಮನನ್ನು ಓಲಿಸಿ ಅವನನ್ನು ಸಂತೈಸಿ ಅವನ ಅನುಗ್ರಹವನ್ನು ಪಡೆಯುವುದಕ್ಕಾಗಿ 10 ಕಲ್ಪಗಳ ಕಾಲ ಲವಣ ಸಮುದ್ರದಲ್ಲಿ ತಪಸ್ಸನ್ನು ಮಾಡ್ತಾರೆ. ಮಾಡಿಬಿಟ್ಟು ಕೃತಕೃತ್ಯ ಅನ್ನುವ ಶಬ್ದ, ಕೃತ್ಯ ಅಂದ್ರೆ ಮಾಡಬೇಕಾಗಿದ್ದು, ಕೃತ ಅಂದ್ರೆ ಮಾಡಲ್ಪಟ್ಟಿದೆ, ಕೃತಕೃತ್ಯ ಅಂದ್ರೆ ಮಾಡಬೇಕಾಗಿದ್ದು ಮಾಡಲ್ಪಟ್ಟಿದೆ ಯಾರಿಗೋ ಅವನು ಕೃತಕೃತ್ಯ ಅಂದ್ರೆ ಧನ್ಯನಾದೆ ಅಂತ ಹೇಳಿದ್ರು. ಅದು ಕ್ರೂಡ್ ಆಗಿ ಹೇಳುವಂತಹ ಶಬ್ದ, ಆ ಧನ್ಯನಾದೆ ಅನ್ನುವುದರ ಒಂದು ನಿಜವಾದ ರೂಪ ಕೃತಕೃತ್ಯ ಶಬ್ದದಲ್ಲಿ ಅಡಗಿದೆ. ಯಾವುದು ಮಾಡಬೇಕೋ ಅದು ಮಾಡಿ ಅದರ ಸಫಲತೆಯನ್ನು ಪಡೆದವನು ಕೃತಕೃತ್ಯ. ಒನ್ ಹೂ ಪರ್ಫಾರ್ಮ್ಸ್ ದ ಆಕ್ಟ್ ದಟ್ ಈಸ್ ಟು ಬಿ ಡನ್ ಇನ್ ಎ ಪರ್ಫೆಕ್ಟ್ ವೇ ಅಂಡ್ ಆಬ್ಟೇನ್ಸ್ ದ ಫುಲ್ ರಿಸಲ್ಟ್ ಆಫ್ ಇಟ್, ಅಂತಹವನನ್ನು ಕೃತಕೃತ್ಯ ಅಂತ ಕರೀತಾರೆ. ಸೊ ಈ ವಿಧವಾಗಿ ಯಾಕೆ ರುದ್ರದೇವರು ಕೃತಕೃತ್ಯರಾದರು, ಅವರು ತಪಸ್ಸನ್ನು ಮಾಡಿ ಆ ಭಗವಂತನ ಅನುಗ್ರಹ ಬರಬೇಕು. ಆ ಭಗವಂತನ ಅನುಗ್ರಹ ಬರುವುದು ಮಾತ್ರವಲ್ಲದೆ ಆ ಭಗವಂತ ಅನುಗ್ರಹ ಎಷ್ಟು ರೀತಿಯಲ್ಲಿ ಬರಬೇಕು ಅಂತ ಹೇಳಿದರೆ, ಆ ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರನಾದ ತನಗೆ ಗುರುಪ್ರಾಯರಾದಂತಹ ವಾಯುದೇವರ ಅನುಗ್ರಹವಾಗಬೇಕು. ಆ ವಾಯುದೇವರ ಅನುಗ್ರಹದಿಂದ ತಾನು ಪರಮಾತ್ಮನ ಬಗ್ಗೆ ಸರಿಯಾದ ಜ್ಞಾನವನ್ನು ಪಡೆಯಬೇಕು. ಆ ವಾಯುದೇವರ ಶಿಷ್ಯತ್ವವನ್ನು ವಹಿಸಬೇಕು, ವಾಯುದೇವರ ಶಿಷ್ಯತ್ವವನ್ನು ವಹಿಸಿ ಪರಮಾತ್ಮನ ಅನುಗ್ರಹವನ್ನು ಪಡೆಯಬೇಕು ಅನ್ನುವ ಉದ್ದೇಶದಿಂದ ಮಾಡಿದ ತಪಸ್ಸಿಗೆ ಪೂರ್ಣ ಫಲ ಸಿಕ್ಕಿ ಅವರು ವಾಯುದೇವರ ಶಿಷ್ಯತ್ವದಲ್ಲಿ ಬಹಳ ವರ್ಷಗಳ ಕಾಲ, ಅನೇಕ ವರ್ಷಗಳ ಕಾಲ ಸಾಧನೆಯನ್ನು ಮಾಡ್ತಾರೆ. ಆದ್ದರಿಂದ ಕೃತಕೃತ್ಯರಾದರು ರುದ್ರದೇವರು. ಸೊ ಕೃತಕೃತ್ಯನಾಗಿ ಜಗತ್ಪತಿಯ ನೇಮದಿ, ಜಗತ್ಪತಿ ಜಗತ್ತಿಗೆ ಒಡೆಯನಾದ ಆ ಪರಮಾತ್ಮನ ನೇಮದಿ ನಿಯಮದಿಂದ ಭಗವಂತ ನಿಯಮನ ಮಾಡಿದ ರುದ್ರದೇವನು. ಏನು ಅಂತ ಹೇಳಿದರೆ ಹೇಳ್ತಾನೆ, ಅಪ್ರಕಾಶಂತ ಮಾಂ ಕುರು ಅಂತ ಹೇಳಿ, ಅಂದ್ರೆ ಲೋಕದಲ್ಲಿ ನೀನು ಮೋಹಶಾಸ್ತ್ರ ರಚೆಯ ಅಂತ ಹೇಳಿ, ಮೋಹಶಾಸ್ತ್ರಗಳನ್ನು ನೀನು ರಚನೆ ಮಾಡು ಲೋಕದಲ್ಲಿ. ಯಾಕೆ ಅಂತ ಹೇಳಿದರೆ ಪ್ರಪಂಚದಲ್ಲಿ ಎಲ್ಲ ವಿಧವಾದ ಜೀವರಾಶಿಗಳು ಇದ್ದಾರೆ, ಮೋಹಶಾಸ್ತ್ರಗಳು ಬೇಕು. ಆ ಮೋಹಶಾಸ್ತ್ರಗಳನ್ನು ರಚನೆ ಮಾಡಿದ್ರ ಮೂಲಕವಾಗಿ ಆಯಾ ಜೀವರಾಶಿಗೆ ಬೇಕಾದ ಸಾಧನೆ ಅವರು ಮಾಡ್ತಾರೆ. ಸೊ ಕೆಲವು ಮೋಹಶಾಸ್ತ್ರಗಳನ್ನು ನೀನು ರಚನೆ ಮಾಡು, ಮತ್ತೆ ಮೋಹಶಾಸ್ತ್ರವನ್ನು ರಚನೆ ಮಾಡಿದ್ರೆ ಒಳ್ಳೆಯವರು ಕೂಡ ತಪ್ಪು ದಾರಿಯಲ್ಲಿ ಹೋಗುವ ಪ್ರಮಾದವಿದಲ್ಲವಾ ಅಂತ ಹೇಳಿದರೆ, ನಿನ್ನ ಗುರುಗಳಾದಂತಹ ವಾಯುದೇವರು ಅದಕ್ಕೆ ಬೇಕಾದ ಸಹಾಯ ಅಂದ್ರೆ ಯಾರು ಸಜ್ಜನರಿದ್ದಾರೋ ಅವರಿಗೆ ಮತ್ತು ಆ ಮೋಹಶಾಸ್ತ್ರಗಳಿಗೆ ಒಳಗಾಗದೇ ಇರುವಂತಹ ಆ ಒಂದು ಸತ್ಶಾಸ್ತ್ರಗಳನ್ನು ಅವರು ರಚನೆ ಮಾಡ್ತಾರೆ. ಸೊ ನೀನು ಮೋಹಶಾಸ್ತ್ರವನ್ನು ರಚನೆ ಮಾಡು, ನಿನ್ನನ್ನು ನೀನು ಪ್ರಕಾಶಗೊಳಿಸ್ಕೋ, ನನ್ನನ್ನು ಮುಚ್ಚಿಡು, ನಿನ್ನನ್ನು ಪ್ರಕಾಶಗೊಳಿಸ್ಕೋ ಅಂತ ಹೇಳಿ ಪರಮಾತ್ಮನೇ ರುದ್ರದೇವರಿಗೆ ಆಜ್ಞೆ ಮಾಡ್ತಾನೆ. ಆ ಪರಮಾತ್ಮನ ಆಜ್ಞೆಯಂತೆ ರುದ್ರದೇವರು ಮೋಹಶಾಸ್ತ್ರಗಳನ್ನು ರಚನೆ ಮಾಡ್ತಾರೆ. ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ, ಜಗತ್ಪತಿಯ ನಿಯಮದಿ, ಆ ಜಗತ್ಪತಿಯಾದ ಪರಮಾತ್ಮನ ನಿಯಮದಿಂದ ಕುಶಾಸ್ತ್ರಗಳ ಮೋಹಶಾಸ್ತ್ರಗಳನ್ನು ಬಿತ್ತರಿಸಿ ವಿಸ್ತಾರ ಮಾಡಿ, ಬಿತ್ತರಿಸಿ ಅಂದ್ರೆ ವಿಸ್ತರಿಸಿ, ಬಿತ್ತರಿಸಿ ವಿಸ್ತರಿಸಿ, ವಿಸ್ತರಿಸಿ ಅಂದ್ರೆ ವಿಸ್ತಾರ ಮಾಡಿ, ವಿಸ್ತಾರ ಮಾಡಿ ಅಂದ್ರೆ ಅದನ್ನು ಚೆನ್ನಾಗಿ ಬೆಳೆಸಿಬಿಟ್ಟು ಅದನ್ನು ಚೆನ್ನಾಗಿ ಲೋಕದಲ್ಲಿ ಪ್ರಚಾರಕ್ಕೆ ಬರುವಂತೆ ಮಾಡಿ ವಿಸ್ತಾರ ಮಾಡಬೇಕು. ವಿಸ್ತಾರ ಮಾಡಿದರೆ ನೀನು ಬಿತ್ತರಿಸು, ವಾಯುದೇವರು ಅವತಾರ ಮಾಡಿ ಕತ್ತರಿಸುತ್ತಾರೆ, ಇಬ್ಬರೂ ಸೇರಿ ಎರಡು ಕೆಲಸಗಳನ್ನು ಮಾಡಿದ್ರೆ ನೀನು ಮಾಡುವ ಕೆಲಸದಿಂದ ದುಷ್ಟಜನರಿಗೆ ಬೇಕಾದ ಸಾಧನೆ ನಡೆಯುತ್ತೆ. ಸಜ್ಜನರು ಆ ಮೋಹಶಾಸ್ತ್ರಗಳನ್ನು ನೋಡಿ ಮೋಹಕ್ಕೆ ಒಳಗಾಗದೇ ಇರುವಂತೆ ವಾಯುದೇವರು ಬಂದು ಅದನ್ನು ಕತ್ತರಿಸಿ ಅವರು ಅನುಗ್ರಹ ಮಾಡ್ತಾರೆ. ಆದ್ದರಿಂದ ನೀನು ಬಿತ್ತರಿಸಿ ಅವರು ಕತ್ತರಿಸ್ತಾರೆ. ಸೊ ಆದ್ದರಿಂದ ಈ ಜಗತ್ಪತಿಯ ನಿಯಮದ ಕುಶಾಸ್ತ್ರಗಳ ಬಿತ್ತರಿಸಿ ಮೋಹಿಸಿ ಅಂದರೆ ದುಷ್ಟ ಜನರನ್ನು ಮೋಹಿಸಿ ಯಾಕೆ ಇದೆಲ್ಲ ಮಾಡಬೇಕು ಅಂದ್ರೆ ದುರಾತ್ಮರ ನಿತ್ಯ ನಿರಯ ನಿವಾಸರು ಎನಿಸಿದ. ದುರಾತ್ಮರು ದುಷ್ಟ ಜನರು ಕೆಟ್ಟವರು ಯಾರಿದ್ದಾರೋ ಅವರಿಗೆ ನಿತ್ಯ ನಿರಯ ನಿವಾಸರು, ಅವರು ನಿತ್ಯ ನಿರಯ ನಿತ್ಯ ನರಕ. ನಿತ್ಯ ನರಕ ಅಂದ್ರೆ ಅನ್ನಂತಮಸ್ತು. ಸೊ ನಿತ್ಯ ನಿರಯ ನಿತ್ಯ ನರಕ ಯಾವುದು? ಅನ್ನಂತಮಸ್ತು. ಅದರಲ್ಲಿ ಅವರು ನಿವಾಸರ ಅಂದ್ರೆ ಅಲ್ಲೇ ಅವರು ವಾಸ ಮಾಡಬೇಕು. ಅವರು ದುಷ್ಟ ಸಾಧನೆ ಮಾಡಿ ಭಗವಂತನನ್ನು ದ್ವೇಷ ಮಾಡಿ ಆ ಅನ್ನಂತಮಸ್ಸಿಗೆ ಹೋಗಬೇಕು ಅನ್ನುವ ಕಾರಣದಿಂದ ನಿತ್ಯ ನಿರಯ ನಿವಾಸರು ಎನಿಸಿದ ಕೃತಿವಾಸಗೆ. ಸೊ ಆ ಕೃತಿವಾಸನೆ ಅಂತೇಳಿ ಮೊದಲನೆಯ ಮಂಗಳಾಚರಣೆ ಸಂಧಿಯಲ್ಲಿ ಅದೇ ಬರುತ್ತೆ. ಕೃತಿವಾಸನೆ ಹಿಂದೆ ನೀನು 40 ಕಲ್ಪ ಸಮಯದಲ್ಲಿ ಶಿಷ್ಯತ್ವ ವಹಿಸಿ ಕೆಲಾಗಮ ಅರ್ಥಗಳು ಓದಿದಳು ಅಂತ ಅಲ್ಲಿ ಬಂದಂತೆ ಇಲ್ಲಿ ಕೃತಿವಾಸನೆ ನಮಿಪೆ ಶೇಷ ಪದಾರ್ಥನು ಹೌದು ಎಂದು ನೀನು ಶೇಷ ಪದವಿಗೆ ಅರ್ಹನಾಗಿದ್ದೀ ಅಂತೇಳಿ ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ 13ನೇ ಪದದಲ್ಲಿ ಆ ರುದ್ರದೇವ ವರ್ಣನೆಯನ್ನೇ ಹೇಳಿ ಮಾಡಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ 14ನೇ ಪದದಲ್ಲಿ ಸೊ ಈ ರುದ್ರದೇವರ ಸ್ತೋತ್ರವನ್ನು ಮಾಡಿ ಆದಮೇಲೆ ಷಣ್ಮಹಿಷಿಯರನ್ನು 14ನೇ ಶ್ಲೋಕದಲ್ಲಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಕಂಬು ಪಾಣಿಯ ಪರಮ ಪ್ರೇಮ ನಿತಂಬಿನಿಯರೆಂದೆನಿಪ ಲಕ್ಷಣೆ ಜಾಂಬವತಿ ಕಾಳಿಂದಿ ನೀಲ ಭದ್ರ ಸಖವಿಂದ ರು ಎಂಬ ಷಣ್ಮಹಿಷಿಯರ ದಿವ್ಯ ಪದ ಅಂಬುದಗಳಿಗೆ ನಮಿಪೆ ಮಮ ಹೃದಯ ಅಂಬರದಿ ನೆಲೆಸಲಿ ಬಿಡದೆ ತಮ್ಮ ಅರಸನ ಒಡಗೂಡಿ ಅಂತ ಹೇಳಿ. ಈ ಷಣ್ಮಹಿಷಿಯರು ನಿಮ್ಮೆಲ್ಲರಿಗೂ ಗೊತ್ತಂತೆ, ಷಣ್ಮಹಿಷಿಯರು 6ನೇ ಕಕ್ಷದಲ್ಲಿ ಬರುವಂತಹ ಅವರು. 5ನೇ ಕಕ್ಷದಲ್ಲಿ ರುದ್ರದೇವರು ಗರುಡ ಶೇಷ ರುದ್ರರು ಬಂದರೆ, 6ನೇ ಕಕ್ಷದಲ್ಲಿ ಷಣ್ಮಹಿಷಿಯರು, 7ನೇ ಕಕ್ಷೆಯಲ್ಲಿ ಆ ಗರುಡ ಶೇಷ ರುದ್ರರ ಪತ್ನಿಗಳು ಬರ್ತಾರೆ. ಹೀಗೆ ಕಂಬುಪಾಣಿ, ಕಂಬುಪಾಣಿ ಅಂತ ಹೇಳಿದ್ರೆ ಶಂಖಪಾಣಿ, ಕಂಬು ಅಂದ್ರೆ ಶಂಖ, ಕಂಬು ಕಂದರ ಅಂದ್ರೆ ಶಂಖದಂತೆ ಕುತ್ತಿಗೆ ಇರುವವರು, ಕಂಬುಪಾಣಿ ಅಂದ್ರೆ ಶಂಖವನ್ನು ಕೈಯಲ್ಲಿ ಧರಿಸಿದವನು, ಭಗವಂತ ಶಂಖಪಾಣಿ, ಆದ್ದರಿಂದ ಕಂಬುಪಾಣಿ ಶಂಖಪಾಣಿ. ಸೊ ಕಂಬುಪಾಣಿ ಶಂಖಪಾಣಿಯಾದ ಆ ಪರಮಾತ್ಮನ ಕಂಬುಪಾಣಿಯ ಪರಮ ಪ್ರೇಮ, ಪರಮ ಪ್ರೇಮ ನಿತಂಬಿಯರು, ನಿತಂಬಿನಿಯರು ಎಂದೆನಿಪ. ನಿತಂಬಿನಿಯರು ಅಂತ ಹೇಳಿದರೆ ಸುಂದರರಾದಂತಹ ಸ್ತ್ರೀಗಳು, ಅವರಿಗೆ ನಿತಂಬಿನಿ ಅಂತ ಕರೀತಾರೆ. ನಿತಂಬಿನಿ ಅಂದ್ರೆ ಸುಂದರವಾದ ಸ್ತ್ರೀಗಳು. ಸೊ ಪರಮ ಪ್ರೇಮ ನಿತಂಬಿನಿ, ಸೊ ಆ ಭಗವಂತನ ಪರಮ ಪ್ರೇಮಕ್ಕೆ ಪಾತ್ರರಾದವರು. ಅವರು ತಮ್ಮ ಭಕ್ತಿಯಿಂದ ಭಗವಂತನ ವಶ ಮಾಡಿಕೊಂಡಿದ್ದಾರೆ. ಆದರೆ ನಾವು ಇಲ್ಲಿ ಒಂದು ವಿಶೇಷವನ್ನು ಯಾವಾಗಲೂ ಆ ಷಣ್ಮಹಿಷಿಯರಲ್ಲಿ ಪರಮಾತ್ಮ ಅನುಗ್ರಹ ಮಾಡುವುದಕ್ಕೆ ಕಾರಣ ಏನು ಅಂತ ಹೇಳಿದರೆ ಅವರು ಯೋಗ್ಯಜೀವಿಗಳು ಒಂದು, ಅಷ್ಟೇ ಅಲ್ಲದೆ ಅವರ ಒಳಗೆ ಲಕ್ಷ್ಮಿಯ ಆವೇಶವಿದೆ. ಪರಮಾತ್ಮ ಯಾವಾಗಲೂ ಪರಮಾತ್ಮನ ಸಾಂಗತ್ಯ, ಲಕ್ಷ್ಮಿಯ ದೇವಿ ಮಾತೃತೆ ಮಾತ್ರ ಸಾಂಗತ್ಯ. ಈ ಷಣ್ಮಹಿಷಿಯರಲ್ಲಿ ಕೂಡ ಆ ಲಕ್ಷ್ಮೀ ದೇವಿಯ ಆವೇಶವಿರುವುದ ಕಾರಣದಿಂದ ಭಗವಂತ ಅವರ ಅನುಗ್ರಹ ಮಾಡ್ತಾನೆ. ಭಗವಂತನ ಯಾವತ್ತು ಸಂಘ ಯಾವತ್ತು ಲಕ್ಷ್ಮೀ ದೇವಿ ಜೊತೆಲಿ, ಆದರೆ ಇವರಿಗೆ ಆ ಸುಖವನ್ನು ಮಾತ್ರ ಭಗವಂತ ಅನುಗ್ರಹ ಮಾಡ್ತಾನೆ. ಆದರೆ ಭಗವಂತ ಸಂಘ ಮಾಡುವುದು ಮಾತ್ರ ಕೇವಲ ಲಕ್ಷ್ಮಿಯ ಜೊತೆಲೇ ಸಂಘ ಮಾಡ್ತಾನೆ. ಅದು ಕೂಡ ಭಗವಂತ ತನ್ನ ಆನಂದಕ್ಕಾಗ ಅಲ್ಲ, ಲಕ್ಷ್ಮೀ ದೇವಿಗೆ ಆನಂದವನ್ನು ಕೊಡುವುದಕ್ಕಾಗಿ ಮಾಡ್ತಾನೆ. ಅವನು ನಿತ್ಯ ನಿರ್ಲಿಪ್ತ ಆತ್ಮಾರಾಮ, ಅವನಿಗೆ ಯಾರು ಲಕ್ಷ್ಮೀ ದೇವಿಯ ಅವಶ್ಯಕತೆ ಕೂಡ ಬೇಕಾಗಿಲ್ಲ ಪರಮಾತ್ಮನಿಗೆ. ಆದ್ದರಿಂದ ಕಂಬು ಪಾಣಿಯ ಪರಮ ಪ್ರೇಮ ನಿತಂಬಿನಿಯರೆಂದೆನಿಪ ಲಕ್ಷಣೆ ಹಾಗೆ ಕರೆಯಲ್ಪಡುವಂತಹ ಎಂದು ಎನಿಪ ಅಂದ್ರೆ ಹಾಗೆ ಕರೆಯಲ್ಪಡುವಂತಹ ಸುಂದರಿಯರಾದಂತಹ ಸ್ತ್ರೀಗಳಂತ ಕರೆಯಲ್ಪಡುವಂತಹ ಇವರ ಹೆಸರನ್ನು ಲಿಸ್ಟ್ ಮಾಡಿ ಹೇಳ್ತಾ ಇದ್ದಾರೆ. ಲಕ್ಷಣೆ ಲಕ್ಷಣಾದೇವಿ, ಅದಾದ ಮೇಲೆ ಜಾಂಬವತಿ ಜಾಂಬವತಿ ದೇವಿ, ಅದಾದ ಮೇಲೆ ಕಾಳಿಂದಿ ಕಾಳಿಂದಿ ದೇವಿ, ಅದಾದ ಮೇಲೆ ನೀಲಾ ನೀಲಾದೇವಿ, ಭದ್ರಾ ಭದ್ರಾದೇವಿ, ಈ ವಿಧವಾಗಿ ನೀಲ ಭದ್ರ ಸಖವಿಂದ ಅಂದ್ರೆ ಮಿತ್ರವಿಂದ, ಸಖವಿಂದ ಮಿತ್ರವಿಂದ, ಸಖ ಅಂದ್ರೆ ಮಿತ್ರ ಅಂತ, ಮಿತ್ರವಿಂದ ಅನ್ನುವ ಹೆಸರನ್ನು ಸಖವಿಂದ ಅಂತ ಹೇಳಿದ್ದಾರೆ. ಅದು ಪ್ರಖ್ಯಾತಿಯಾಗಿ ಪಾಪ್ಯುಲರ್ ಆಗಿರುವ ಹೆಸರು ಮಿತ್ರವಿಂದ ಅನ್ನುವ ಹೆಸರು ಪಾಪ್ಯುಲರ್ ಆಗಿರುವಂತಹದ್ದು. ಇಲ್ಲಿ ಅದನ್ನು ಚೆನ್ನಾಗಿ ಒಂದು ಪೈಟಿಕ್ ಆಗಿ ಹೇಳಬೇಕಂತ ಸಖವಿಂದ ಅಂತ ಹೇಳಿದ್ದಾರೆ. ಮಿತ್ರವಿಂದ, ಸಖವಿಂದ ಅಂದ್ರೆ ಮಿತ್ರವಿಂದಾದೇವಿ, ಇವರೆಲ್ಲರೂ ಕೂಡ ಷಣ್ಮೇರಿ ಆರು ಮಂದಿ ಎಂಬ ಷಣ್ಮಹಿಷಿಯರ, ನೀಲ ಭದ್ರ ಸಖವಿಂದ ಮಿತ್ರವಿಂದ ಅನ್ನುವಂತ ಕರೆಯಲ್ಪಡುವಂತಹ ಷಣ್ಮಹಿಷಿಯರ, ಷಣ್ಮಹಿಷಿಗಳು ಆರು ಮಂದಿ, ಈ ಷಣ್ಮಹಿಷಿಯರಂತ ಪ್ರಸಿದ್ಧರಾದವರ ದಿವ್ಯ ಪದ ಅಂಬುಜಗಳಿಗೆ, ಅಂದ್ರೆ ದಿವ್ಯ ಪದ ಕಮಲಗಳಿಗೆ, ಅಂಬುಜ ಅಂದ್ರೆ ಕಮಲ, ಪಾದ ಕಮಲಗಳಿಗೆ, ಅವರ ಮನೋಹರವಾದ ದಿವ್ಯವಾದ ಪಾದ ಕಮಲಗಳಿಗೆ ನಮಿತೆ ಮಮ ಹೃದಯ ಅಂಬರದಿ ನೆಲೆಸಲಿ ಬಿಡದೆ, ಬಿಡದೆ ನಮಸ್ಕಾರ ಮಾಡ್ತೀನಿ, ಅವರು ಬಿಡದೆ ನಮ್ಮನ್ನು ಅನುಗ್ರಹ ಮಾಡಲಿ, ಬಿಡದೆ ನನ್ನ ಮನಸ್ಸು ಅವರಲ್ಲಿಯೇ ನೆಲೆಸಿಡಲಿ, ಸೊ ನನ್ನ ಹೃದಯ ಆಕಾಶದಲ್ಲಿ ಅವರು ಬಿಡದೆ ಇರಲಿ. ಹೀಗೆ ಎಲ್ಲ ವಿಧವಾಗಿ ಅವರು ಎಡಬಿಡದೆ ಯಾವಾಗಲೂ ಭಗವಂತನ ಜೊತೆಯಲ್ಲಿ ಇರುವಂತಹವರಾದ್ದರಿಂದ ನನ್ನನ್ನು ಕೂಡ ಯಾವಾಗಲೂ ಅನುಗ್ರಹ ಮಾಡ್ತಾ ಕೈ ಬಿಡದೆ ನನ್ನ ಜೊತೆಯಲ್ಲಿ ಅವರು ಇದ್ದು ನನ್ನನ್ನು ಅನುಗ್ರಹ ಮಾಡಲಿ ಅಂತ ಹೇಳಿ ಷಣ್ಮಹಿಷಿಯರ ದಿವ್ಯ ಪದ ಅಂಬುಜಗಳಿಗೆ, ದಿವ್ಯವಾದಂತಹ ದಿವ್ಯ ಮನೋಹರವಾದಂತಹ ಪಾದ ಕಮಲಗಳಿಗೆ ನಮಿಪೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ಮಮ ಅಂದ್ರೆ ನನ್ನ ಹೃದಯ, ಹೃದಯ ಅಂಬರ, ಹೃದಯ ಆಕಾಶ, ಹೃದಯ ಆಕಾಶದಲ್ಲಿ ನೆಲೆಸಲಿ, ನೆಲೆಸಿ ಇರಲಿ, ಬಿಡದೆ ಯಾವಾಗಲೂ ನನ್ನನ್ನು ಬಿಡಬಾರದು, ನಾನು ಅವರನ್ನು ಬಿಡಬಾರದು, ನನ್ನ ಮನಸ್ಸು ಅವರನ್ನು ಬಿಡಬಾರದು, ಅವರ ಅನುಗ್ರಹ ನನ್ನನ್ನು ಬಿಡಬಾರದು. ಹೀಗೆ ಬಿಡದೆ ಅವರು ಯಾವಾಗಲೂ ಇರಬೇಕಂತ ಯಾಗಿರಬೇಕು. ತಮ್ಮ ಅರಸನ ಒಡಗೂಡಿ, ಅವರ ರಾಜ ಅರಸ ಆದ ಆ ಪರಮಾತ್ಮನ ಜೊತೆಯಲ್ಲಿ, ಪರಮಾತ್ಮ ಲಕ್ಷ್ಮೀದೇವರ ಒಳಗಿರುವ ಲಕ್ಷ್ಮಿ ಆವೇಶ ನಿತ್ಯವಾಗಿರುವಂತಹದ್ದು, ನಿತ್ಯಾವೇಶ ಇರುವವರು ಪರಮಾತ್ಮ ಲಕ್ಷ್ಮೀದೇವಿ, ಅವರಿಬ್ಬರು ಜೊತೆಯಲ್ಲಿ ಇರುವಂತಹ ಈ ಷಣ್ಮಹಿಷಿಯರು, ಇವರೆಲ್ಲರೂ ಕೂಡ ನನ್ನನ್ನು ಅನುಗ್ರಹ ಮಾಡಲಿ ಸೊ ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದು 14ನೇ ಪದ್ಯ. ಕಂಬು ಪಾಣಿಯ ಪರಮ ಪ್ರೇಮನಿ ತಂಬಿನಿಯರೆಂದೆ ನಿಪಲಕ್ಷಣೆ ದಂಬವತಿ ಕಾಳಿಂದಿ ನೀಲಾ ಭದ್ರ ಸಖವಿಂದ ಎಂಬ ಷಣ್ಮಹಿಷಿಯರ ದಿವ್ಯ ಪದಾಂಬುಜಗಳಿಗೆ ನಮಿಪೆ ಮಮ ಹೃದಯ ಅಂಬರದಿ ನೆಲೆಸಲಿ ಬಿಡದೆ ತಮ್ಮ ಅರಸೆನೊಡಗೂಡಿ ಅಂತ ಹೇಳಿ ಈ ಪದ್ಯ ಆಗಿದೆ. ಅದಾದ ಮೇಲೆ 15ನೇ ಪದ್ಯದಲ್ಲಿ ನಮಗೆ ಆ ಗರುಡಶೇಷ ರುದ್ರರು ಅವರ ಪತ್ನಿಗಳಾದವರ ವಿಷಯ. ಸೊ ಆ ನಾನು ಹೇಳಿದಂತೆ 5ನೇ ಕಕ್ಷದಲ್ಲಿ ಗರುಡಶೇಷ ರುದ್ರರಿದ್ದಲೇ, 6ನೇ ಕಕ್ಷದಲ್ಲಿ ಷಣ್ಮಹಿಷಿಯರು, 7ನೇ ಕಕ್ಷದಲ್ಲಿ ಇರುವಂತಹ ಆ ಗರುಡಶೇಷ ರುದ್ರ ಪತ್ನಿಗಳಾದವರ ಅವರನ್ನು ಸ್ತೋತ್ರ ಮಾಡ್ತಾರೆ ಈ 15ನೇ ಪದ್ಯದಲ್ಲಿ. ಅಲ್ಲಿ ಹೇಳ್ತಾ ಇದ್ದಾರೆ, ಆ ಪರಂತಪ ನೊಲುಮೆಯಿಂದ ಸದಾ ಪರೋಕ್ಷಿಗಳೆನಿಸಿ ಭಗವದ್ ರೂಪ ಗುಣಗಳ ಮಹಿಮೆ ಸ್ವಪತಿಗಳ ಆನನದಿ ತಿಳಿವ ಸೌ ಪರಣಿವಾರುಣಿ ನಗಾತ್ಮದ ಆ ಪನಿತು ಬಣ್ಣಿಸುವೆ ನೆನ್ನ ಮಹಾಪರಾಧಗಳೆನಿಸದಿಯಲ್ಲಿ ಪರಮ ಮಂಗಳವ. ಅವರು ನನಗೆ ಪರಮ ಮಂಗಳವನ್ನು ಅನುಗ್ರಹ ಮಾಡಲಿ. ಯಾರು ಅಂತ ಹೇಳಿದ್ರೆ ಆ ಪರಂತಪನ, ಪರಂತಪನ ಒಲುಮೆಯಿಂದ. ಪರಂತಪ ಯಾರು? ಇಲ್ಲಿ ಪರಮಾತ್ಮನೇ ಪರಂತಪ. ಎಲ್ಲ ಶತ್ರುಗಳನ್ನು, ಕೆಟ್ಟವರನ್ನು, ದುರ್ಜನರನ್ನು ತಪ್ಪಿಸುವಂತಹ, ಅವರನ್ನು ಅವರಿಗೆ ದುಃಖವನ್ನು ಉಂಟು ಮಾಡುವಂತಹ, ಅವರಿಗೆ ಶಿಕ್ಷೆಯನ್ನು ಕೊಡುವಂತಹ ಆ ಪರಮಾತ್ಮ, ಆ ಪರಂತಪನ ಒಲುಮೆ, ಅವನ ಒಲುಮೆ, ಒಲುಮೆ ಅಂತ ಹೇಳಿದ್ರೆ ಅವನ ಅನುಗ್ರಹ, ಅವನ ಒಲುಮೆ ಅನುಗ್ರಹ. ಅದರಿಂದ ಇದು ಸೊ ಆ ಪರಂತಪನ ಒಲುಮೆಯಿಂದ, ಅನುಗ್ರಹದಿಂದ ಸದಾ ಅಪರೋಕ್ಷಿಗಳೆನಿಸಿ. ಇವರು ಸದಾ ಅಪರೋಕ್ಷಗಳು. ಇದು ಅಪರೋಕ್ಷ ಅನ್ನೋದು ಸಾಮಾನ್ಯ ಅಪರೋಕ್ಷ, ವಿಶೇಷ ಅಪರೋಕ್ಷ ಅಂತ ನಾವು ಎರಡು ವಿಧವಾಗಿ ನೋಡ್ತೀವಿ. ಸಾಮಾನ್ಯ ಅಪರೋಕ್ಷ, ವಿಶೇಷ ಅಪರೋಕ್ಷ ಅನ್ನೋದು ಉತ್ತಮ ದೇವತೆಗಳಿಗೆ ಮಾತ್ರ ಸಂಬಂಧಪಟ್ಟದ್ದು, ಎಲ್ಲ ದೇವತೆಗಳಿಗೂ ಸಂಬಂಧಪಟ್ಟ ವಿಷಯಗಳಲ್ಲ. ಆ ಸಾಮಾನ್ಯ ಅಪರೋಕ್ಷ ಅಂತ ಹೇಳಿದ್ರೆ ಇವರು ಅನಾದಿ ಕಾಲದಿಂದಲೂ ಕೂಡ ಭಗವಂತನ ಒಂದು ತಿಳುವಳಿಕೆ ಜ್ಞಾನ, ಪರೋಕ್ಷ ಜ್ಞಾನ ಇದೆ. ಪರೋಕ್ಷ ಜ್ಞಾನ ಮಾತ್ರವಲ್ಲದೆ ಸಾಮಾನ್ಯ ಅಪರೋಕ್ಷ ಜ್ಞಾನ ಅಂದ್ರೆ ಭಗವಂತನ ಬಿಂಬರೂಪವನ್ನು ಸ್ವಲ್ಪ ಸ್ವಲ್ಪ ನೋಡ್ತಾರೆ ಅವರು. ಅದೇ ವಿಶೇಷ ಅಪರೋಕ್ಷವಾದಾಗ, ಅಂದ್ರೆ ಅವರು ಅರ್ಧ ಸಾಧನೆ ಮುಗಿದಾಗ ಅವರಿಗೆ ವಿಶೇಷ ಅಪರೋಕ್ಷ ಮಾಡಿ ಭಗವಂತನ ರೂಪವನ್ನು ಅವರವರ ಏಕಿತಾನುಸಾರವಾಗಿ ಸ್ಪಷ್ಟವಾಗಿ ನೋಡ್ತಾರೆ. ಆದ್ದರಿಂದ ಆ ಪರಂತಪನ ಒಲುಮೆಯಿಂದ ಸದಾ ಅಪರೋಕ್ಷಿಗಳು, ಸದಾ ಸಾಮಾನ್ಯ ಅಪರೋಕ್ಷಿಗಳಾಗಿದ್ದಾರೆ, ಆಮೇಲೆ ವಿಶೇಷ ಅಪರೋಕ್ಷಿಗಳಾಗ್ತಾರೆ. ಅಂತಹ ಅವರು ಭಗವದ್ ರೂಪ ಗುಣಗಳ ಮಹಿಮೆ, ಆ ಭಗವಂತನ ರೂಪ ಗುಣ ಅವುಗಳ ಮಹಿಮೆಯನ್ನು ಸ್ವಪತಿಗಳ ಆನನದಿ ತಿಳಿವ, ತಮ್ಮ ತಮ್ಮ ಗಂಡನಂದ್ರೆ ಗರುಡ ದೇವರ ಮುಖದಿಂದ ಗರುಡನ ಪತ್ನಿಯಾದ ಸೌಪರ್ಣಿ ಕೇಳ್ತಾಳೆ, ಹಾಗೆ ಶೇಷನ ಮುಖದಿಂದ ಶೇಷನ ಪತ್ನಿಯಾದಂತಹ ವರುಣಿ ದೇವಿ ಕೇಳ್ತಾಳೆ, ಅದೇ ವಿಧವಾಗಿ ರುದ್ರದೇವರ ಮುಖದಿಂದ ರುದ್ರರ ಪತ್ನಿಯಾದಂತಹ ಉಮಾದೇವಿ ಪಾರ್ವತಿ ದೇವಿ ಕೇಳ್ತಾಳೆ. ಹೀಗೆ ಅವರವರು ಅವರವರ ಪತಿಗಳ ಮುಖದ ಮೂಲಕವಾಗಿ, ಅವರ ಪತಿಗಳೇ ಅವರಿಗೆ ಗುರುಗಳಾಗಿದ್ದಾರೆ, ಮುಖದಿಂದ ತಿಳಿಯುವಂತಹ ಸೌಪರ್ಣಿ ವಾರಣಿ ನಗಾತ್ಮದ, ನಗ ಅಂದ್ರೆ ಪರ್ವತ, ಪರ್ವತಾತ್ಮ ಪರ್ವತ ಅದರ ಪುತ್ರಿ ಅಂದ್ರೆ ಪಾರ್ವತೀ ದೇವಿ. ಸೊ ನಗಾತ್ಮದ ಅಂದ್ರೆ ಪಾರ್ವತೀ ದೇವಿ, ಪರ್ವತರಾಜನ ಕುಮಾರಿಯಾದವಳು. ಸೌಪರ್ಣಿ ಸೌಪರ್ಣನ ಪತ್ನಿ ಸೌಪರ್ಣಿ. ಸೌಪರ್ಣಿ ನೋಡ್ರಿ ಈ ಹೆಸರು ಹೇಗೆ ಬಂತು, ಸುಪರ್ಣ, ಪರ್ಣ ಅಂದ್ರೆ ರೆಕ್ಕೆ, ಸುಪರ್ಣ ಶುಭವಾದ ರೆಕ್ಕೆ, ಮಂಗಳಕರವಾದ ರೆಕ್ಕೆ. ಸುಪರ್ಣ ಸೌಪರ್ಣಿ ಸೌಪರ್ಣ ಅಂತ ಗರುಡನ ಹೆಸರು, ಸುಪರ್ಣ ಅಂತ ಹೆಸರು ಗರುಡನ್ಗೆ. ಯಾಕೆ ಸುಪರ್ಣ ಅಂತ ಹೆಸರು, ಗರುಡ ದೇವರು ರೆಕ್ಕೆಗಳನ್ನು ಅಲ್ಲಾಡಿಸ್ತಾ ಹೋದ್ರೆ ಆ ರೆಕ್ಕೆಗಳ ಶಬ್ದ ವೇದಗಳ ಧ್ವನಿಯನ್ನು ಕೊಡ್ತಾ ಇತ್ತು. ಅವರು ಸುಮ್ಮನೆ ಏನೋ ರೆಕ್ಕೆಗಳಾದ ಬೀ ಬೀ ಅಂತ ಶಬ್ದ ಅಲ್ಲ, ಆ ಗರುಡ ದೇವರ ಅವರು ವೇದಗಳಿಗೆ ಅಭಿಮಾನಿಗಳು. ಆದ್ದರಿಂದ ಅವರ ಪರ್ಣಗಳು ರೆಕ್ಕೆಗಳು ಸುಪರ್ಣಗಳು ಹೇಗಿತ್ತು, ಮಂಗಳಕರವಾದ ರೆಕ್ಕೆಗಳು ಅಂದರೆ ಮಂಗಳಕರವಾದ ವೇದಧ್ವನಿಗಳನ್ನು ಮಾಡುವಂತಹ ರೆಕ್ಕೆಗಳು ಇರುವವರಾದ್ದರಿಂದ ಗರುಡ ದೇವರಿಗೆ ಸುಪರ್ಣ ಅಂತ ಹೆಸರು. ಅಂತಹ ಗರುಡ ದೇವರ ಪತ್ನಿಯಾದ ಕಾರಣದಿಂದ ಆ ಗರುಡನ ಪತ್ನಿಗೆ ಸೌಪರ್ಣಿ ಅಂತ ಹೆಸರು. ಸುಪರ್ಣ ಸುಪರ್ಣನ ಪತ್ನಿ ಸೌಪರ್ಣಿ, ಸೌಪರ್ಣಿ ಅಂತಲೂ ಕರೀತಾರೆ ಸೌಪರ್ಣಿ. ಇಲ್ಲಿ ಛಾಂದಸಿಕವಾಗಿ ಛಂದಸ್ಸಿಗೆ ಅನುಕೂಲವಾಗಬೇಕಂತ ಹೇಳಿ ಸೌಪರ್ಣಿ ಅಂತ ಹಾಕಿದ್ದಾರೆ. ಸೌಪರ್ಣಿ ಅನ್ನೋದು ಪ್ರಸಿದ್ಧವಾಗಿರುವಂತಹ ಶಬ್ದ, ಅದೇ ಸೌಪರ್ಣಿ, ಸೌಪರ್ಣಿಯೇ ಸೌಪರ್ಣಿ ಆಗಿದೆ, ಎರಡು ಒಂದೇ ಅರ್ಥ. ಅದಾದ ಮೇಲೆ ವಾರುಣಿ, ವಾರುಣಿ ದೇವಿ ಶೇಷದೇವರ ಪತ್ನಿಯಾದವಳು ವಾರುಣಿ ದೇವಿ. ಅದಾದ ಮೇಲೆ ನಗಾತ್ಮಜ, ನಗ ಪರ್ವತ, ನಗಾತ್ಮಜ ಪರ್ವತ ಕುಮಾರಿ, ಆತ್ಮಜ ಪರ್ವತ ದೇವರಿಗೆ ಹುಟ್ಟಿದಂತಹ ಅವಳು ಪಾರ್ವತೀ ದೇವಿ. ನಗಾತ್ಮಜ ಅವರು ನಗಾತ್ಮಜರು ಆಪನಿತು ಬಣ್ಣಿಸುವೆನು ಎನ್ನ. ಸೊ ಆಪನಿತು, ಆಪನಿತು ಅನ್ನುವ ಶಬ್ದ ನಾವು ಹರಿ ಕಥಾಮೃತ ಸೇ ಅದು ಹೇಳುವಾಗ ನಾಂದಿಪದ್ಯವನ್ನು ಹೇಳುತ್ತೇವೆ. ಅದೇ ವಿಧವಾಗಿ ಹರಿ ಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪನಿತು ಪೇಳಿವೆ, ಕರುಣದಿಂದ ಆಪನಿತು ಪೇಳಿವೆ. ಅಲ್ಲಿ ಆಪನಿತು ಅನ್ನುವುದಕ್ಕೆ ಯಾವ ಅರ್ಥವೋ ಇಲ್ಲಿ ಅದೇ ಅರ್ಥ. ಏನು ಅರ್ಥ ಆಪನಿತು ಅಂತ ಹೇಳಿದರೆ, ಪೂರ್ತಿ ಪ್ರಯತ್ನವನ್ನು ಮಾಡುವುದು ಅಂತ ಒಂದು. ಆಪನಿತುದಲ್ಲಿ ಬಹಳ ಆಳವಾದ ಅರ್ಥಗಳಿದೆ. ಒಂದು ನಾವೆಲ್ಲ ಪೂರ್ತಿ ಪ್ರಯತ್ನ, ನಮ್ಮ ನಮ್ಮ ಆಪನಿತು ಪೂರ್ತಿ ಶ್ರಮೆಯನ್ನು ವಹಿಸಿಬಿಡೋದು. ಆದ್ರೆ ಎಷ್ಟು ಶ್ರಮ, ಎಲ್ಲರೂ ಇನ್ಫೈನೈಟ್ ಶ್ರಮ ಅಂದ್ರೆ ಒಂದೇ ಶ್ರಮ ತೋರಿಸೋದು ಇಲ್ಲ. ಆಪನಿತು ಅಂದ್ರೆ ನಮ್ಮ ನಮ್ಮ ಯೋಗ್ಯತೆಗಳಿಗೆ ತಕ್ಕಂತೆ ಅತ್ಯಧಿಕ ಅಂದ್ರೆ ಮ್ಯಾಕ್ಸಿಮಮ್ ಪಾಸಿಬಲ್ ಎಕ್ಸ್ಟೆಂಟ್ ಅಂತೆ, ಮ್ಯಾಕ್ಸಿಮಮ್ ಪಾಸಿಬಲ್ ಎಕ್ಸ್ಟೆಂಟ್ ಟು ದ ಬೆಸ್ಟ್ ಆಫ್ ಅವರ್ ಎಬಿಲಿಟಿ, ನಮ್ಮ ನಮ್ಮ ಯೋಗ್ಯತೆಗಳಿಗೆ ತಕ್ಕಂತೆ ಆಪ್ಟಿಮೈಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಪಾಸಿಬಲ್ ಅಷ್ಟು ಒಂದು ಮಾಡುವುದು, ಅದು ಆಪನಿತು ಮಾಡುವುದು ಅಂದ್ರೆ ಶ್ರಮ ಪಟ್ಟು ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಬಣ್ಣಿಸುವೆನು ವರ್ಣಿಸುವೆನು ಬಣ್ಣಿಸುವೆನು ಅಂದ್ರೆ ವರ್ಣನ ಮಾಡ್ತೀನಿ. ಬಣ್ಣಿಸುವುದು ವರ್ಣಿಸುವುದು, ಅದರ ವರ್ಣಿಸುವುದು ಅನ್ನೋದು ಪ್ರಾಕೃತಕ್ಕೆ ಹತ್ತಿರವಾಗದೆ ಸಂಸ್ಕೃತಕ್ಕೆ ಹತ್ತಿರವಾದರೆ ಬಣ್ಣಿಸುವುದು ಅನ್ನೋದು ಪ್ರಾಕೃತಕ್ಕೆ ಹತ್ತಿರ ಆಗತ್ತೆ. ಸೊ ಪ್ರಕೃತ ವಿಕೃತ, ವಿಕೃತಿಗೊಂಡಾಗ ವರ್ಣನೆ ಬಣ್ಣನೆ ಆಗತ್ತೆ. ಸೊ ಬಣ್ಣಿಸುವೆನಂದ್ರೆ ವರ್ಣಿಸುವೆನು, ಸ್ತೋತ್ರವನ್ನು ಮಾಡ್ತಾ ಇದ್ದೀನಿ ಅಂತೇಳಿ. ಎನ್ನ ಮಹಾಪರಾಧಗಳ ಸೊ ಬಣ್ಣಿಸುವೆನು, ಎನ್ನ ಮಹಾ ಅಪರಾಧಗಳನ್ನು ಎಣಿಸದೆ ಈಗಲಿ ಪರಮ ಮಂಗಳ, ಎನ್ನ ಮಹಾ ಅಪರಾಧಗಳನ್ನು ಅದನ್ನು ಗಣನ ಮಾಡದೆ, ನಾನು ಮಹಾಪಾಪಿ ಅದನ್ನು ಒಪ್ಪಿದ್ದೀನಿ ಅದನ್ನು ಗಣನ ಮಾಡದೆ ನನಗೆ ಪರಮ ಮಂಗಳವನ್ನು ಅನುಗ್ರಹ ಮಾಡಲಿ ಅಂತ ಹೇಳಿ ಈ ಪದ್ಯದಲ್ಲಿ ವರ್ಣನೆ ಮಾಡಿ ಹೇಳಿದ್ದಾರೆ. ಸೊ ಆ ಪರಂತಪ ನುಲುಮೆಯಿಂದ ಸದಾ ಪರೋಕ್ಷಿಗಳೆನಿಸಿ ಭಗವದ್ ರೂಪ ಗುಣಗಳ ಮಹಿಮೆ ಸ್ವಪತಿಗಳ ನನದಿ ತಿಳಿವ ಸೌಪರ್ಣಿ ವಾರುಣಿ ನಗಾತ್ಮಜರಾಪನಿತು ಬಣ್ಣಿಸುವೆನೆನ್ನ ಮಹಾಪರಾಧಗಳೆನಿಸದಿಯಲ್ಲಿ ಪರಮ ಮಂಗಳವ ಅಂತ ಹೇಳಿ ಇದು ಹೇಳಿದ್ದಾರೆ. ಇದಾದ ಮೇಲೆ ನಾವು ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ಪದ್ಯ ನೋಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಬೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು.